ஓம் ஓம் அசாத்தோ பிரம்ம ஜிஜ்ஞாசாவோம். யாவதாச்சுங்க உடனே பாதா மூர்ண பாதனா பாத மூர்ண மூர்ண சூத்திர நச்ச அவிஜான மாத்திரேண ஸ்வப்ன பிரதீத்யா அதெல்லாம் ஆயிட்டால ஒரு நாள் சோ அத்தியக்ஷே இத்தியாபி ஏவமேவ ஆசங்கா பரிஹாரஸ்ய ஸ்ருதி பாஹுல்யமேவ ஆசங்காயாம் பரிஹாரே ச விசேஷஹேது. சோத்யக்ஷே அந்த பரத் அந்த வாயுதேவர் முந்தே அத்தியக்ஷனல்லி அந்த ஹேடிதாக அத்தியக்ஷ அந்தரே யாரோ இத்தியாபி ஏவமேவ ஆசங்கா பரிஹாரஸ்ய பூர்வபக்ஷனு ஹீகெ உத்தரனு ஹீகெ. ஸ்ருதி பாஹுல்யதிந்த பூர்வபக்ஷ மாடிதரே அதே ஸ்ருதி பாஹுல்யதிந்த உத்தர. ஆசங்காயாம் பரிஹாரே ச விசேஷஹேது. ஸ்ருதி பாஹுல்யவே ವೇದಗಳು ವಿಶೇಷ ರೀತಿಯಲ್ಲಿ ಅನೇಕ ಸಂಖ್ಯೆಯಲ್ಲಿ ವಿಷ್ಣುವೇ ಅಧ್ಯಕ್ಷ ಅಂತ ಹೇಳ್ತಿರೋದ್ರಿಂದ ಅಧ್ಯಕ್ಷನಲ್ಲಿ ಸೇರ್ತಾರೆ ಅಂತ ಹೇಳಿದರೆ ಪರಮಾತ್ಮನಲ್ಲಿ ಅಂತಲೇ ಅರ್ಥ. ನಚ ಭೂತಾನಾಂ ಉತ್ಪತ್ತಿಕ್ರಮ ವೈಪರೀತ್ಯೇನ ಲಯೋಕ್ತೇಹೇ ಮುಕ್ತಿಲಯೋ ವಿಶೇಷಭಾವಾಚ್ಯ ಏಕಸ್ಮಿನ್ನೇವ ಭೂತೇ ಸರ್ವೇಷಾಂ ಲಯೋ ಅರ್ಥತಃ ಕ್ಲುಪ್ತಃ ಇತಿ வாச்சம் தத்தூத்தூத்தேவாச்ச விசேஷவச்சனாபாவே ஸ்வசமானலயஸ்தானே லயோபபத்தே விசேஷஸ்ருதிஷ்ய நச்ச பூதானாம் உற்பத்திக்ரமவைபரீத்தேன லய லயோக்தே. ಭೂತಗಳಿಗೆ ಉತ್ಪತ್ತಿ ಕ್ರಮಕ್ಕೆ ವಿರುದ್ಧವಾದ ರೀತಿಯಲ್ಲಿ ಲಯವನ್ನು ಹೇಳಿದ್ದಾರೆ. ಹಿಂದೆ ಬಂದಿತ್ತು ಸೃಷ್ಟ ವಿಪರ್ಯಯ ಅತಕ್ರಮೆ, ಸೃಷ್ಟಿಯಲ್ಲಿ ಒಂದು ಕ್ರಮ, ಅದಕ್ಕೆ ರಿವರ್ಸ್ ಪ್ರೋಸೆಸ್ನಲ್ಲಿ ಲಯ ಅಂತ ಹೇಳಿದ್ದಾರೆ ಹಿಂದೆ. ಅಂದರೆ ಮೊದಲು ಹುಟ್ಟಿದವರು ಕೊನೆಗೆ ಹೋಗೋದು, ಕೊನೆಗೆ ಹುಟ್ಟಿದವರು ಮೊದಲು ಹೋಗೋದು. ಅಂದರೆ ಭೂತಾನಾಂ, ಭೂತಗಳು ಅಂದರೆ ಬ್ರಹ್ಮಾದಿ ದೇವತೆಗಳು, ಬ್ರಹ್ಮಾದಯೋಹಿ ಭೂತಾನಾಂ ಉತ್ಪತ್ತಿ ಕ್ರಮ ವೈಪರೀತ್ಯೇನ ಲಯೋಕ್ತೇಹಿ. ಉತ್ಪತ್ತಿ ಕ್ರಮಕ್ಕೆ ವೈಪರೀತ್ಯ ಅಂದರೆ ವಿರುದ್ಧ ಕ್ರಮದಲ್ಲಿ ಲಯವನ್ನು ಹೇಳಿರೋದರಿಂದ ಮುಕ್ತಿ ಲಯೋ ವಿಶೇಷಭಾವಾತ್, ಮುಕ್ತಿ ಮತ್ತು ಪ್ರಳಯಗಳಿಗೆ ಏನಿದೆ ವಿಶೇಷ, ಮುಕ್ತಿ ಮತ್ತು ಪ್ರಳಯಗಳಲ್ಲಿ ವಿದ್ಯೇಷ ವಿಷಯ ವಿಶೇಷ ಇರಬೇಕು. ಕ್ರಮದಲ್ಲಿ ಸೃಷ್ಟಿ, ವಿಕ್ರಮದಲ್ಲಿ ಲಯ ಅಂತ ಹೇಳಿದ ಮೇಲೆ ಎರಡರಲ್ಲೂ ವಿಶೇಷ ಇದೆ ಅಂತಾಯಿತು. ಹೇಳಿದ್ರಿಂದ ಏಕಸ್ಮಿನ್ನೇ ಬಹೂತೆ ಸರ್ವೇಷಾಂ ಲಯೋ ಅರ್ಥತಃ ಕ್ಲುಪ್ತಃ ಇತಿ ವಾಚ್ಯಂ. ಒಂದೇ ಒಂದು ಭೂತದಲ್ಲಿ ಎಲ್ಲರಿಗೂ ಲಯ ಆಗಬೇಕು ಅಂತ ಯಾಕೆ ತಿಳ್ಕೊಳ್ಬಾರದು ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಹೇಳ್ತಾರೆ ತತ್ತದ್ ಭೂತಗಳು ಅಂತ ಹೇಳಿದರೆ ಪ್ರಾಣಿಗಳು, ಪಂಚಭೂತಗಳು ಹೌದು ಪ್ರಾಣಿಗಳು ಹೌದು, ಜನರಲ್ ಎಲ್ಲ ಪ್ರಾಣಿಗಳು ಕೂಡ ಪಂಚಭೂತಗಳಲ್ಲಿ ಲಯವನ್ನು ಹೊಂದುತ್ತದೆ. ಅಲ್ಲ ಪಂಚಭೂತಗಳು ಕೂಡ ಕೊನೆಗೆ ಒಂದೇ ಭೂತ ಲಯ ಹೊಂದುತ್ತೆ ಅಂತ ಯಾತಕ್ಕೆ ಹೇಳಬಾರದು ಅಂತ ಕೇಳಿದರೆ ತತ್ತದ್ ಭೂತೋದ್ಭವತ್ವಾತ್ ತತ್ತದ್ ದೇವಾನಾಂ. ಈಗ ಆಕಾಶಾದಿಗಳಿಗೆ ಗಣೇಶಾದಿಗಳು ಏನಾಗಿದ್ದಾರೆ ಅದಕ್ಕೆ ಅಭಿಮಾನಿ ದೇವತೆಗಳಾಗಿದ್ದಾರೆ, ಅಲ್ಲಿ ಹುಟ್ಟಿದ್ದು ಆದ್ದರಿಂದ ಅಭಿಮಾನಿ ದೇವತೆಗಳಾಗಿರೋದರಿಂದ ತತ್ತತ್ ಸಮಾನಾನಾಂಚ ವಿಶೇಷವಚನಾಭಾವೇ. ಅವರವರಿಗೆ ಸಮಾನರಾಗಿರ್ತಕ್ಕಂಥವರು ಕೂಡ ವಿಶೇಷವಚನ ಇಲ್ಲದೆ ಹೋದ ಕಾಲಕ್ಕೆ ಸ್ವಸಮಾನ ಲಯಸ್ಥಾನೇವ ಲಯೋಪಪತ್ತೇ ವಿಶೇಷ ಶ್ರುತೇಶ್ಚ ಸ್ವಸಮಾನ ಲಯಸ್ಥಾನೇವ ಲಯೋಪಪತ್ತೇ. ತಮಗೆ ಸಮಾನಾದಂಥ ದೇವತೆಗಳಿಗೆ ಯಾವುದು ಲಯಸ್ಥಾನ ಇದೆಯೋ ಅದರ ಲಯವನ್ನು ಹೊಂದುತ್ತಾರೆ. ವಿಶೇಷ ಶ್ರುತಿ ಕೂಡ ಹಾಗೇನೇ ಇದೆ. ಅಂದರೆ ತಾತ್ಪರ್ಯ ಏನು ಅಂದರೆ ಹುಟ್ಟಿದ್ದು ಕ್ರಮದೊಳಗೆ, ಲಯ ಹೊಂದಿದ್ದು ಉತ್ಕ್ರಮದೊಳಗೆ. ಆದ್ದರಿಂದ ಎಲ್ಲ ಭೂತಗಳಿಗೂ ಎಲ್ಲ ಬ್ರಹ್ಮಾದಿ ದೇವತೆಗಳು ಕೂಡ ಸರ್ವೇಷಾಂ ಲಯವು ಅರ್ಥತಃ ಕಲ್ಪ ಐತಿ ವಾಚ್ಯಂ. ಒಂದೇ ಭೂತದಲ್ಲಿ ಲಯ ಹೊಂದಬೇಕು ಅಂತ ಅರ್ಥ ಹಿಡಿದಾಗಾಯಿತು. ಅದರಿಂದ ಏನಾಯ್ತು, ಈಗ ಒಂದು ಸಮಸ್ಯೆ ಬಂತು ಅಂದರೆ ಯಾವ ಭೂತಕ್ಕೆ ಅಭಿಮಾನಿ ದೇವತೆಗಳಾಗಿ ಆ ಭೂತದಿಂದ ಹುಟ್ಟಿದ್ದಾರೋ ಅವರು ಅದರ ಲಯ ಹೊಂದಲಿ ಅಂತಾಯಿತು. ಅದರಿಂದ ಸಮಸ್ಯೆ ಏನು ಬಂತು, ಉಳಿದ ಭೂತಾಭಿಮಾನಿ ದೇವತೆಗಳು ಅಲ್ಲದೆ ಇರೋರಿದ್ದಾರೆ ಅವರು ಎಲ್ಲಿ ಲಯ ಅಂತ ಪ್ರಶ್ನೆ. ಈಗ ಅದಕ್ಕೆ ಹೇಳ್ತಾರೆ ಸ್ಪೆಸಿಫಿಕ್ಕಾಗಿ ಹೇಳಿದರೆ ಸರಿ, ಹೇಳದೆ ಹೋಗಿದ್ರೆ ತತ್ತದ್ ಭೂತೋದ್ಭವತ್ವ ತತ್ತದ್ ದೇವಾನ ಆಯಾ ದೇವತೆಗಳು ಆಯಾ ಭೂತಗಳಿಂದ ಹುಟ್ಟಿರೋದರಿಂದ ತತ್ ಸಮಾನಾಂಚ ವಿಶೇಷವಚನಾಭಾವೆ ತತ್ ಸಮಾನಾಂಚ ಅವರು ಈಕ್ವಲೆಂಟ್ ಆಗಿ ಯಾರ್ಯಾರಿದ್ದಾರೆ ಸ್ವಸಮಾನಸ್ಥಾನೇವ ಲಯೋಪತ್ತೇ ಅವರಿಗೆ ಸಮಾನಾದ ಉದಾಹರಣೆಗೆ ರುದ್ರದೇವರು ಇಲ್ಲ ಲಯ ಅಂತ ಹೇಳಿದ್ರೆ ತಿಳ್ಕೊಬಾರ್ದು ಗರುಡಶೇಷಗಳಿಲ್ಲ ಅಂತ ತಿಳ್ಕೊಬಾರ್ದು ಯಾಕೆ ಅವ್ರು ಮೂರು ಜನ ಒಂದೇ ಆದ್ದರಿಂದ ಅವರೆಲ್ಲ ಒಂದು ಗೆಟಗೆರೆ ಒಂದು ಗಡಿ ಲಯ ಅಂತ ಅರ್ಥ ಒಬ್ರಿಗೆ ಒಂದು ಹೇಳಿದ ತಕ್ಷಣ ತಾರತಮ್ಯದಲ್ಲೂ ಕೂಡ ಅಷ್ಟೇ ಬ್ರಹ್ಮವಾಯುಗಳು ಗರುಡದೇವರಿಗಿಂತ ಬ್ರಹ್ಮದೇವರು ಶ್ರೇಷ್ಠ ಅಂದ ತಕ್ಷಣ ಗರುಡಶೇಷ ರುದ್ರದೇವರನ್ನು ತಗೊಳ್ಬೇಕಲ್ಲಿ ಬ್ರಹ್ಮದೇವರು ಅಂತ ವಾಯುದೇವರನ್ನು ತಗೊಳ್ಬೇಕು ಮಧ್ಯೆ ಸರಸ್ವತಿಯರು ಭಾರತಿನೇ ತಗೋಬೇಕು ಕ್ರಮ ಅದು ಸ್ವಸಮಾನ ಲಯಸ್ಥಾನೇವ ಲಯೋಪತ್ತೇ ಸಮಗೆ ಸಮನಾದಂಥವರ ಲಯಸ್ಥಾನ ಏನಿದೆ ಅಲ್ಲೇ ಲಯವನ್ನು ಹೊಂದುತ್ತಾ ಇದ್ದಾರೆ ಅದು ಯುಕ್ತಿ ಜೊತೆಗೆ ವಿಶೇಷ ಶ್ರುತಿ ಅಷ್ಟೇ ವಿಶೇಷ ಶ್ರುತಿ ಕೂಡ ಹೇಗಿದೆ ಅದೇ ರೀತಿಯೇ ಇದೆ ನಚ ಪ್ರಕೃತೇಹೇ ಸಂಸಾರಾಭಾವಾದಿ ಸಂಸಾರಾಭಾವಾದಿನ ಈಶೇನಾಪಿ ಅನ್ಯಥಾ ಕರ್ತುಂ ಅಶಕ್ಯತ್ವೇನ ಸುದೃಢತ್ವಾತ್ ಸರ್ವಸಾಮ್ಯಮೇವ ಈಶ್ವರೇಣ ನಚೇತ್ ಸಂಸಾರಿತ್ವಂ ಇತಿ ಯುಕ್ತಂ ಈಶ್ವರಸ್ಯ ಏನು ಲೈನ್ ಜಾಸ್ತಿ ಇದೆಯಾ ಯಾವುದ್ರೊಳಗೆ ಇಲ್ಲ ಲೈನ್ ಇಲ್ಲ ಅದರೊಳಗೆ ತತ್ ಸಮಾನಾನಾಮ ಇಲ್ಲಿದೆ ಲೈನ್ ಯಾವ ಲೈನ್ ಓದಿ ಅದನ್ನು ನಚ ಪ್ರಕೃತಿ ಗೊತ್ತಿಂದಲ್ಲಿ ನಚ ಪ್ರಕೃತಿ ಹೇ ಹಿಂದಿಂದ ಯಾವ ಹಿಂದಿಂದ ಏನಿದೆ ಅಲ್ಲಿ ಮುಂದೆ ಹೋಗ್ಬಿಟ್ಟಿದ್ದೀರಿ ನೀವು ಮುಂದೆ ಹೋಗಿದ್ದೀರಿ ಅಂತ ಜಂಪ್ ಆಗಿಬಿಟ್ಟಿದ್ದೀರಿ ನೋಡಿ ಇಲ್ಲಿದೆಯಲ್ಲ ಇಲ್ಲೇ ಇಲ್ಲಿದೆಯಲ್ಲ ಇಲ್ಲೇ ಹಾಂ ಹಾಂ ಆ ಪೇಜಲ್ಲಿ ಇದೆಯಲ್ಲ ನೋಡಿ ಇದೇ ಇಲ್ಲ ಇದೇ ಅಂತ ಜಂಪ್ ಮುಂದಕ್ಕೆ ಹೋಗ್ಬಿಟ್ಟಿದ್ದೀರಿ ಹ್ಞೂ ನಚ ಪ್ರಕೃತಿ ಹೇ ಸಂಸಾರಾಭಾವಾದಿನ ಈಶೇನಾಪಿ ಅನ್ಯಥಾ ಕರ್ತುಂ ಅಶಕ್ಯತ್ವೇನ ಸುದೃಢತ್ವಾತ್ ಸರ್ವಸಾಮ್ಯಮೇವ ಈಶ್ವರೇಣ ನಚೇತ್ ಸಂಸಾರಿತ್ವಮಿತಿ ಯುಕ್ತಂ ಈಶ್ವರಸ್ಯ ಮಹಾಮಹಿಮತ್ವಾತ್ ನಿತ್ಯ ಸಂಸಾರಿತ್ವಸ್ಯ ನಿತ್ಯಂ ತದನುಗ್ರಹೇಣ ಇವ ಉಪಪತ್ತೇ ನಿತ್ಯಂ ಅಸಂಸಾರಿತ್ವಸ್ಯ ನಿತ್ಯಂ ತದನುಗ್ರಹೇಣ ಇವ ಉಪಪತ್ತೇ ಇಲ್ಲಿ ಪ್ರಶ್ನೆ ನಚ ಪ್ರಕೃತೇ ಪ್ರಕೃತಿ ಅಂದರೆ ಮಹಾಲಕ್ಷ್ಮಿ ಅವರಿಗೇನಿಲ್ಲ ಸಂಸಾರಾಭಾವಾದಿನ ಅವರ ಸಂಸಾರ ಇಲ್ಲ ಯಾಕೆ ನಿತ್ಯ ಮುಕ್ತರವರು ನಚ ಪ್ರಕೃತೇ ಸಂಸಾರಾಭಾವಾದಿನ ಈಶೇನಾಪಿ ಅನ್ಯಥಾ ಕರ್ತುಂ ಅಶಕ್ಯತ್ವೇನ ಸ್ವಭಾವವನ್ನು ಪರಮಾತ್ಮ ಕಾಪಾಡ್ತಾನೆ ಅನ್ಯರ ಪರಮಾತ್ಮ ಮಹಾಲಕ್ಷ್ಮಿಯ ಸಂಸಾರಾಭಾವ ಅಂದರೆ ನಿತ್ಯ ಮುಕ್ತತ್ವವನ್ನು ಬದಲಾಯಿಸೋದಿಲ್ಲ ಅನ್ಯ ಸುದೃಢತ್ವ ಅದು ಲಕ್ಷ್ಮೀದೇವಿ ನಿತ್ಯ ಮುಕ್ತತ್ವ ಅಂಬೋದೇನೀಗದು ಕನ್ಫರ್ಮ್ ಏನು ಮಾತಾಡೋಗಿಲ್ಲ ಅಂದಮೇಲೆ ಸರ್ವಸಾಮ್ಯಮೇವ ಈಶ್ವರೇಣ ದೇವರೊಂದಿಗೆ ಏನು ಬರಲಿ ಮಹಾಲಕ್ಷ್ಮಿಗೆ ಸರ್ವಸಾಮ್ಯ ಬರಲಿ ಯಾಕೆ ಇಬ್ಬರಲ್ಲಿ ಏನಿದೆ ಕಾಮನ್ ಫ್ಯಾಕ್ಟರು ನಿತ್ಯ ಮುಕ್ತತ್ವ ಅಂತಿದೆ ನಿತ್ಯ ಮುಕ್ತಳು ಮಹಾಲಕ್ಷ್ಮಿ ನಿತ್ಯ ಮುಕ್ತ ನಾರಾಯಣ ಅಂದಮೇಲೆ ನಾರಾಯಣನಿಗೆ ಅಧೀನ ಲಕ್ಷ್ಮಿ ಹಾಕಿರಬೇಕು ಈ ಮಂತೆ ಅದಲ್ಲ ಸರ್ವಸಾಮ್ಯಮೇವ ಈಶ್ವರೇಣ ಎರಡು ಡಿಪಾರ್ಟ್ಮೆಂಟ್ ಇಬ್ಬರು ಡೈರೆಕ್ಟರ್ ಈಕ್ವಲ್ ಪೋಸ್ಟು ಈಕ್ವಲ್ ಸ್ಯಾಲ್ರಿ ಎಲ್ಲ ಹೇಗಿರಬೇಕು ಹಾಗೆ ಹಾಕಿರಬಾರದು ಇಲ್ಲ ಇಲ್ಲ ದೇವರಿಗೆ ಬದಲಾಯಿಸಕ್ಕೆ ಬರುತ್ತೆ ನಿತ್ಯ ಮುಕ್ತತ್ವವನ್ನು ಅಂದರೆ ಹಾಗೆ ಸಂಸಾರಿತ್ವ ಬರಲಿ ಮಹಾಲಕ್ಷ್ಮಿಗೆ ನಚೇತ್ ಸಂಸಾರಿತ್ವ ಮಿತಿ ಯುಕ್ತ ಹಿಂದೆ ನಿಂತದೇ ಪ್ರಶ್ನೆ ಬಂದಿತ್ತು ಮಹಾಲಕ್ಷ್ಮೀ ದೇವಿ ಪರ ಉಪಾಸನೆ ಮಾಡ್ತಾಳೋ ಇಲ್ವೋ ಉಪಾಸನೆ ಮಾಡ್ತಾಳೆ ಅಂದರೆ ಮುಕ್ತಿ ಆಗಿಲ್ಲ ಅಂತ ಅರ್ಥ ಉಪಾಸನೆ ಮಾಡೋದಿಲ್ಲ ಅಂದರೆ ಮುಕ್ತಿ ಏನಾಯ್ತಾರೆ ಮುಕ್ತಿ ಆಗೋದಿಲ್ಲ ಅಂತ ಅರ್ಥ ಮಾಡ್ತಾಳೆ ಅಂದರೆ ಮುಕ್ತಿ ಆಗಿಲ್ಲ ಮಾಡೋದಿಲ್ಲ ಅಂತ ಹೇಳಿಬಿಟ್ರೆ ಲಕ್ಷ್ಮೀ ಮಹಾದೇವಿಗೆ ಮುಕ್ತಿ ಆಗೋ ಚಾನ್ಸೇ ಇಲ್ಲ ಮಾಡ್ತಾಳೆ ಅಂದರೆ ಒಂದು ದೋಷ ಮಾಡೋದಿಲ್ಲ ಅಂದರೆ ಒಂದು ದೋಷ ಅಂತ ಕೇಳಿದ್ರು ಅದೇ ರೀತಿಯಲ್ಲಿ ಇಲ್ಲಿ ಹೇಳ್ತಾರೆ ಮಹಾಲಕ್ಷ್ಮಿಗೆ ಸಂಸಾರ ನಿತ್ಯ ಮುಕ್ತತ್ವ ಒಪ್ಪಿಕೊಂಡ್ರೆ ದೇವರೊಂದಿಗೆ ಸಾಮ್ಯ ಒಪ್ಪಿಕೊಬೇಕು ಅಥವಾ ನಿತ್ಯ ಮುಕ್ತತ್ವ ಒಪ್ಪಿಕೊಳ್ಳದೆ ಹೋದರೆ ಮಹಾಲಕ್ಷ್ಮಿ ಕೂಡ ಏನಂತ ಒಪ್ಕೋಬೇಕು ಸಂಸಾರ ಅಂತ ಒಪ್ಪಬೇಕು ವಿಶಿಷ್ಟಾದ್ವೈತಗಳು ಏನು ಮಾಡ್ತಾರೆ ಅಂದರೆ ಸೀತಾದೇವಿ ಲಕ್ಷ್ಮಣನ ಬೈದುಬಿಟ್ರು ಏನೋ ಬೈದುಬಿಟ್ರು ಅಂತ ತಿಳ್ಕೊ ಹೇಳ್ತಾರೆ ಬರೆದುಬಿಟ್ಟು ಕೊನೆಗೆ ಏನಾಯ್ತಂತೆ ಮಹಾಪಾಪ ಬಂತಂತೆ ಯಾರಿಗೆ ಸೀತಾದೇವಿಗೆ ಅದಕ್ಕೆ ಏನಾಯಿತು ರಾವಣ ಎತ್ಕೊಂಡು ಹೋಗಾಗಾಯಿತು ಅರ್ಥ ಆಯ್ತಾ ರಾವಣದೇ ರಾವಣನಿಂದ ಹಿಂಸೆ ಯಾತಕ್ಕಾಯಿತು ಅಂದರೆ ಲಕ್ಷ್ಮಣನ ಬೈದಿದ್ದಕ್ಕೆ ಆಯ್ತು. ಅದ್ರಲ್ಲಿ ಲಕ್ಷ್ಮೀದೇವಿ ಏನ್ ತಪ್ಪಿದೆ ತಟ್ಟದಾಗ ಆಯ್ತೀಗ? ಅಂದ್ರೆ ನಿಮ್ ನಿತ್ಯಮುಕ್ತತ್ವ ಇದೆಯಾ ಇಲ್ವಾ? ಇಲ್ಲ ಅಂತ ಸಂಸಾರಿ ತೊರೆ ಬಂತಲ್ಲಿ ಹೌದಲ್ಲ. ಎಷ್ಟು ಕರೆಯೋದಿರ ಅಂತ ಕರೀತಾರೆ ಮತ್ತೆ ನಿತ್ಯಮುಕ್ತಳು ಅಂತ ಕರೀತಾರೆ. ನಿತ್ಯಮುಕ್ತಳು ಅಂತ ಕರೆದ ಮೇಲೆ ಲೀಪ ಆಯ್ತು ಅಂತ ಅರ್ಥ ಏನದ್ರೊಳಗೆ? ಮತ್ತೆ ಲಕ್ಷ್ಮಣಿಗಿಂತ ಮಹಾಲಕ್ಷ್ಮಿ ಜ್ಞಾನ ಕಡಿಮೆ ಅಂತ ಆಯ್ತಲ್ಲಿ. ಲಕ್ಷ್ಮಣ ಮನಸ್ಸು ನೋಯಿಸರು ಅಂದ ಮೇಲೆ ಮಹಾಲಕ್ಷ್ಮಿ ತಿಳುವ ಅಜ್ಞಾನ ಹೇಳಿದಾಗಾಯ್ತು, ಬಂಧನ ಹೇಳಿದಾಗಾಯ್ತು, ನಿತ್ಯಮುಕ್ತತ್ವ ಜೊತೆ ಹೇಳೋದು ಮತ್ತೆ ಏನು ಪ್ರಯೋಜನ ಇಲ್ಲ. ಒಂದು ಮಹತ್ವ ಕೊಟ್ಟಾಗಾಯ್ತು, ಜೊತೆಗೆ ಭಾಗವತ ದ್ರೋಹ ಮಾಡಬಾರ್ದು. ಕಾನ್ಸೆಪ್ಟ್ ಏನಂದ್ರೆ ಭಾಗವತ ದ್ರೋಹ ಮಾಡಬಾರ್ದು. ಮಹಾಲಕ್ಷ್ಮಿ ಮಾಡಿದ್ರು ಅಫೆಕ್ಟ್ ಆಗುತ್ತೆ. ಮಹಾಲಕ್ಷ್ಮಿ ಅಫೆಕ್ಟ್ ಆಗುತ್ತೆ ಅಂದಮೇಲೆ ಅಫೆಕ್ಟ್ ಆಗೋದಲ್ಲ ಯಾರಿಗೆ? ಸಂಸಾರಿಗಳಿಗೆ. ಸೊ ಮಹಾಲಕ್ಷ್ಮಿ ಏನಲ್ಲ ಅಂತಾಯ್ತು, ನಿತ್ಯಮುಕ್ತಳು ಅಲ್ಲ ಅಂತಾಯ್ತು. ಅದು ಎಷ್ಟು ಕಾಂಟ್ರಡಿಕ್ಷನ್ ಇದೆ. ಪ್ರಷ್ಟ ಬರೀತಾರೆ ಈ ಮಾತನ್ನು. ನಚೇತ್ ಸಂಸಾರಿತ್ವ ವಿಧಿ ಯುಕ್ತಂ, ಈ ರೀತಿ ಪ್ರಶ್ನೆ ಕೇಳಬಹುದು ಅಂದರೆ ಕೇಳಬಾರದು. ಈಶ್ವರಸ್ಯ ಮಹಾಮಹಿಮತ್ವ, ಪರಮಾತ್ಮ ಮಹಾಮಹಿಮನಾದ್ದರಿಂದ ಮಹಾಲಕ್ಷ್ಮಿ ನಿತ್ಯಮುಕ್ತಳಾಗಿದ್ದರೂ ಕೂಡ ಆ ನಿತ್ಯಮುಕ್ತತ್ವವನ್ನು ಪರಮಾತ್ಮ ಏನು ಮಾಡ್ತಾನೆ, ಮಹಾತ್ಮ ಅದು ಅರ್ಥ ಇಷ್ಟೇ. ಪರಮಾತ್ಮನ ಪರಮಾತ್ಮನ ನಿತ್ಯಮುಕ್ತತ್ವ ಇದೆ, ಮಹಾಲಕ್ಷ್ಮಿಯ ನಿತ್ಯಮುಕ್ತತ್ವ ಇದೆ. ಪರಮಾತ್ಮನ ನಿತ್ಯಮುಕ್ತತ್ವ ಅಂಬೋದು ಸೆಲ್ಫ್ ಡಿಪೆಂಡೆಂಟ್. ಮಹಾಲಕ್ಷ್ಮಿ ನಿತ್ಯಮುಕ್ತತ್ವ ಪರಮಾತ್ಮನ ಅಧೀನವಾಗಿರೋದು ಅಂದರೆ ಮೂಲದಲ್ಲಿ ಅಧೀನವಾಗಿದ್ದ ಕಾಲಕ್ಕೇನೆ ಈಕ್ವಲೆಂಟ್ ಆಫ್ ಪ್ರಶ್ನೆ ಬರಲಿಲ್ಲ. ನಿತ್ಯಂ ಅಸಂಸಾರಿತ್ವಶ್ಚ ನಿತ್ಯಂ ತದನುಗ್ರಹೇಣೇ ಉಪಪತ್ತೇಹೇ. ಮಹಾಲಕ್ಷ್ಮಿ ಮೇಲೆ ಪರಮಾತ್ಮನೇ ಸದಾ ಅನುಗ್ರಹ ಇರೋದ್ರಿಂದ ಏನಿದೆ ಅವರಿಗೆ? ಸದಾ ನಿತ್ಯ ಮುಕ್ತತ್ವ ಇದೆ ಎನ್ನರ್ಥ. ಹಿಂದೆ ಹೇಳಿದ್ದಾರೆ, ದ್ರವ್ಯಂ ಕರ್ಮಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವ. ಸ್ವಭಾವ ಅಂತಷ್ಟೇನು ತಿಳ್ಕೊಂಡ್ಬಿಡ್ತಾರೆ ಇವರು? ದೇವ್ರ ಸಹಾಯ ಬೇಕಿಲ್ಲ, ಇದು ಅವ್ರ ವಾದ. ಸ್ವಭಾವ ಕೂಡ ಭಗವದ್ ಅಧೀನ ಅಂತ ಹೇಳ್ಕೊಂಡು ಸಮಸ್ಯೆ ಬರೋದಿಲ್ಲ. ಇವ್ರು ಹೇಗೆ ಉದಾಹರಣೆ ಪ್ರೊಫೆಷನರಿ ಪೀರಿಯಡ್ ಇದ್ದ ಭಾಳ ಒಬಿಡಿಯಂಟ್ ಆಗಿದ್ದ, ಅವ ಕನ್ಫರ್ಮ್ಡ್ ಅಂತ ಹೇಳ್ಬಿಟ್ಟು ತಲೆಹಟ್ಟಿ ಮಾಡೋದು ಅಂತ ಅರ್ಥ ನಾನು. ಅದಕ್ಕೆ ಆಗಲೂ ಕೂಡ ಏನಾಗಿದೆ ಮತ್ತೆ? ಅಧೀನೇ ತಪ್ಪಿದ್ದಲ್ಲ, ಪ್ರೊಬೇಷನರಿ ಆಫೀಸರು ಮೇಲಿನವರಿಗೆ ಅಧೀನೇ ಕನ್ಫರ್ಮ್ ಆದ್ಮೇಲೆ ಮೇಲಿನ ಅಧೀನೇ ತಪ್ಪಿದ್ದಲ್ಲ. ಅದು ಕನ್ಫರ್ಮ್ಡ್ ಅಂತಷ್ಟು ಅಪಾರ್ಥ ಏನು ಮಾಡ್ಕೊಂಡ್ಬಿಟ್ರು, ಯಾರು ಹೇಳಲ್ಲ ಕೇಳಲ್ಲ ತಿಳ್ಕೊಂಡ್ಬಿಡ್ತಾನೆ. ಆ ರೀತಿ ಅರ್ಥ ಅಲ್ಲ ಅದಕ್ಕೆ. ನಿತ್ಯಮುಕ್ತತ್ವ ಕೂಡ ದೇವರಿಗೆ ಬಿಟ್ಟರೆ ಮಹಾಲಕ್ಷ್ಮಿಗೂ ಕೂಡ ಎಂಥದ್ದು? ಭಗವದ್ ಅಧೀನವಾದದ್ದು, ಭಗವದ್ ಅನುಗ್ರಹದಿಂದ ಬಂದಿದ್ದೆ ಹೊರತು ಸ್ವತಂತ್ರ ಅಂತ ಕರೀಲಿಕ್ಕೆ ಹೋಗೋದಿಲ್ಲ. ದೇವರನ್ನು ಬಿಟ್ಟರೆ ಇನ್ಯಾರನ್ನು ಸ್ವತಂತ್ರ ಅಂತ ಎಂದು ಕರೆಯೋದು? ಸ್ವತಂತ್ರವೋ ಭಗವಾನ್ ವಿಷ್ಣು ಅಷ್ಟೇ. ನಿತ್ಯಂ ಅಸಂಸಾರಿತ್ವಸ್ಯ ಅಂದ್ರೆ ಒಂದೇ, ಮುಕ್ತತ್ವಸ್ಯ ಅಂದ್ರೆ ಒಂದೇ. ನಿತ್ಯಂ ತದನುಗ್ರಹೇಣೇ ಉಪಪತ್ತೇ. ಸದಾ ಅನಿತ್ಯತಯ ನಿತ್ಯಂ, ನಿತ್ಯಂ ನಿತ್ಯಾತ್ಮನ ಯತಃ ನಿತ್ಯೈವ ಸ ಶಕ್ತೇಶೋ ನಿಯಾಮಯತಿ ನಿತ್ಯತಾ. ಇಂಪಾರ್ಟೆಂಟ್ ಲೈನ್ ಇದು. ಸದಾ ಅನಿತ್ಯತಯ ಅನಿತ್ಯಂ, ನಿತ್ಯಂ ನಿತ್ಯಾತ್ಮನ ಯತಃ ನಿತ್ಯೈವ ಸ್ವಶಕ್ತಿಯ ಈಶಃ ನಿಯಾಮಯತಿ ನಿತ್ಯದ. ಎಷ್ಟು ನಿತ್ಯ ಬಂದಿದೆ ನೋಡಿದ್ರೊಳಗೆ. ಸದಾ ಅನಿತ್ಯತೆಯ ಅನಿತ್ಯಂ, ಅನಿತ್ಯ ಪದಾರ್ಥಗಳನ್ನು ಪರಮಾತ್ಮ ಯಾವ ರೀತಿ ರಕ್ಷಣೆ ಮಾಡ್ತಾನೆ? ಅನಿತ್ಯವನ್ನಾಗೇ ಮಾಡ್ತಾನೆ. ನಿತ್ಯಂ ನಿತ್ಯಾತ್ಮನಾಯತಃ, ನಿತ್ಯ ವಸ್ತುಗಳನ್ನು ನಿತ್ಯ ರೂಪದಲ್ಲೇ ನಿಯಮನ ಮಾಡ್ತಾನೆ. ನಿತ್ಯಯೈವ ಸಶಕ್ತೇಶಃ, ನಿತ್ಯನೂ ನಿಯಮನ ಮಾಡ್ತಾನೆ. ಆ ನಿತ್ಯವಾದ ಶಕ್ತಿ ಯಾರದು? ದೇವರಿಗೆ ಎಂಥ ಶಕ್ತಿ ಅದು? ನಿತ್ಯ ಶಕ್ತಿ ಅದು. ಪರಾಶ್ಚ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನಬಲ ಕ್ರಿಯಾಚ. ನಿಯಾಮಯತಿ ನಿತ್ಯದ, ಎಷ್ಟು ನಿತ್ಯ ಇದೆ? ನಿತ್ಯವಾದಂಥ ಪರಮಾತ್ಮ ನಿತ್ಯವಾದ ತನ್ನ ಶಕ್ತಿಯಿಂದ ನಿತ್ಯದಲ್ಲೂ ಕೂಡ ಅನಿತ್ಯ ಪದಾರ್ಥಗಳನ್ನು ಅನಿತ್ಯವನ್ನಾಗಿಯೂ, ನಿತ್ಯ ಪದಾರ್ಥಗಳನ್ನು ನಿತ್ಯವನ್ನಾಗಿಯೂ ಸಹ ನಿಯಮನವನ್ನು ಮಾಡ್ತಾನೆ. ಎಷ್ಟು ಸ್ಪಷ್ಟ ಬುದ್ಧಿ. ಆದ್ದರಿಂದ ಸ್ವಭಾವ ಕೂಡ ಏರಧೀನ, ಭಗವದ್ ನಿತ್ಯ ಪದಾರ್ಥಗಳು ಭಗವದ್ ಅಧೀನ, ಅವುಗಳ ನಿತ್ಯತ್ವವೂ ಭಗವದ್ ಅಧೀನ, ಎರಡು ಗಮನಿಸಬೇಕು. ಇವತ್ತು ನಮ್ಮ ಹಾಲು ಅಧೀನ, ಹಾಲಿನ ಬಣ್ಣ ನಮ್ಮ ಅಧೀನ ಅಲ್ಲ, ಒಂದು ಹಾಲಿ ಸೇರ್ಕೊಂಡ್ಬಿಟ್ಟಿದೆ. ಆದರೆ ಪರಮಾತ್ಮನಿಗೇನಾಗಿದೆ? ಆ ವಸ್ತುಗಳ ಅಧೀನ, ವಸ್ತುಗಳ ಗುಣಧರ್ಮಗಳು ಅಧೀನ, ಬಹಳ ಇಂಪಾರ್ಟೆಂಟ್ ಇದೆ. ಅಗ್ನಿ ಭಗವದ್ ಅಧೀನ, ಅಗ್ನಿಯ ಸುಡುವಿಕೆ ಭಗವದ್ ಅಧೀನ. ಅರ್ಥ ಆಯ್ತಾ? ಈಗ ನಮಗೆ ಅಗ್ನಿ ಇರ್ಬೋದು, ಸುಟ್ಟು ನಮ್ಮ ಕೈಯೇ ಸುಡುತ್ತೆ ಆಮೇಲೆ ಅದು. ಅರ್ಥ ಆಯ್ತು? ನಮ್ಮ ಅಗ್ನಿ ಅಂತ ಹೇಳಿ ನಾವು ಹಚ್ಚಲಿಕ್ಕೆ ಆರ್ಸಕ್ಕೆ ಬರಬಹುದು, ಕೈ ಇಟ್ಟರೆ ಸುಟ್ಟೆ ಸುಡ, ಏನು ಹಚ್ಚಿದವನು ಅಂತೇಳಿ ಬಿಡೋದಿಲ್ಲ ಅದು. ಆದರೆ ನಮಗೇನಿದೆ ಈಗ ಅಗ್ನಿ ಅಧೀನ ಅಂತ ತಿಳ್ಕೊಂಡ್ರೂ ಕೂಡ ಅದು ಭೂತಾಗ್ನಿ, ಸಹ ದೇವತೆಯಲ್ಲ, ಭೂತಾಗ್ನಿ. ಆದರೆ ಅದು ಸುಡುವಿಕೆ ನಮ್ಮ ಕೈಯಲ್ಲಿಲ್ಲ, ಇಲ್ಲದ್ರೆ ತಾನೇ ಸುಟ್ಕೊಳ್ಳೋಕ್ಕೆ ಅವನು ಹೋಗ್ತಿರಲಿಲ್ಲ. ಆದರೆ ದೇವರಿಗೆ ಎರಡು ಶಕ್ತಿ ಇದೆ, ಆ ವಸ್ತುಗಳು ಅಧೀನ, ವಸ್ತುವಿನ ಗುಣಧರ್ಮಗಳು ಅಧೀನ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಸ್ವಭಾವ, ಆ ವಸ್ತುವಿನ ಸ್ವಭಾವಕ್ಕೊಂಡು ಭಗವದ್ ಅಧೀನ. ಅದಕ್ಕೇನಾಯಿತು? ಪ್ರಹ್ಲಾದನ ಅಗ್ನಿಯಲ್ಲಿ ಹಾಕಿದ್ರು ಕೂಡ ಅಗ್ನಿ ಸುಡಲಿಲ್ಲ. ಯಾತಕ್ಕೆ? ಸುಡುವಿಕೆ ಯಾರ ಅಧೀನ? ಅಗ್ನಿ ಸುಳ್ಳು ಅಂತ ಹೇಳಿದ ಅಗ್ನಿ ಸತ್ಯನೇ, ಸುಡುವಿಕೆ ಮತ್ತು ಭಗವದ್ ಅಧೀನ. ಅದು ಪರಮಾತ್ಮ ಏನು ಮಾಡ್ತಾನೆ? ಬ್ಲಾಕ್ ಮಾಡಿಬಿಡ್ತಾನೆ. ಅರ್ಥ ಆಯ್ತಾ? ಬ್ಲಾಕ್ ಮಾಡಿದ ತಕ್ಷಣ ಇದಾಯಿತು. ಅದು ಅದು ಎರಡರ ಶಕ್ತಿ ದೇವರಿಗಿದೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಈ ರೀತಿ ಕಂಟ್ರೋಲಿಂಗ್ ಕೆಪಾಸಿಟಿ ಯಾರದ್ದು ಇದೆ, ಯಾವ ಮಟ್ಟದಲ್ಲೂ ಕೂಡ ಅದು ಬಂದಿಲ್ಲ. ಒಂದು ವಸ್ತುವಿನ ಅಧೀನ ಒಪ್ಪಲಿಕ್ಕೆ ಅವ್ರಿಗೆ ಭಾರಿ ಪ್ರತೀತಿ. ಇದು ವಸ್ತುವಿನ ಗುಣಧರ್ಮಗಳು ಭಗವದ್ ಅಧೀನ. ಅದಕ್ಕೆ ಅನಿತ್ಯ ವಸ್ತುಗಳನ್ನು ಅನಿತ್ಯವನ್ನಾಗಿ, ಅನಿತ್ಯತ್ವವನ್ನು ಕೂಡ ನಿಯಮನ ಮಾಡ್ತಾನೆ. ನಿತ್ಯ ವಸ್ತುಗಳನ್ನು ನಿಯಮನ ಮಾಡ್ತಾನೆ, ನಿತ್ಯತ್ವವನ್ನು ನಿಯಮನ ಮಾಡ್ತಾನೆ. ಅದು ಪರಮಾತ್ಮನಂತ ಶಕ್ತಿ ಅಂಥದ್ದು ಒಂದು ಕಾಲಕ್ಕಿದ್ದು ಯಾವುದೋ ಆಫೀಸರಿ ಶಕ್ತಿ ಪ್ರಮೋಷನ್ ಬಂತು, ಅಧಿಕಾರ ಬಂತು, ರಿಟೈರ್ಡ್ ಆದ ಹೋಯ್ತು ಅಥವಾ ಡಿಸ್ಮಿಸ್ ಆದ ಹೋಯ್ತು. ದೇವರು ಎಂದೂ ಹೋಗೋದಿಲ್ಲ. ನಿತ್ಯದ ನಿತ್ಯಯ ಈಗ ಸಶಕ್ತಿಯ ಈಶಃ ನಿತ್ಯದ ನಿಯಾಮಯ ನಿತ್ಯವೂ ನಿವನ ಮಾಡ್ತಾ ಹಾ ವಸ್ತುನೂ ಅದೇನ ವಸ್ತುವಿನ ಗುಣಧರ್ಮಗಳು ಅದೇ ಏನಾಗಿಲ್ಲ ವಸ್ತು ಹಾಗೆ ಇದೆ ಉದಾಹರಣೆ ಮಹಾಲಕ್ಷ್ಮಿ ಇದ್ದಾರೆ ಮಹಾಲಕ್ಷ್ಮಿ ವಸ್ತು ಮಹಾಲ ನಿತ್ಯ ಮುಕ್ತತ್ವ ಅವರ ಗುಣ ಮಹಾಲಕ್ಷ್ಮಿ ಅಧೀನ ನಿತ್ಯ ಮುಕ್ತತ್ವ ಅಧೀನ ಅರ್ಥ ಆಯ್ತಾ ಮಹಾಲಕ್ಷ್ಮಿ ನಿತ್ಯ ಮುಕ್ತತ್ವ ಅಧೀನ ಮಾದ್ರಿಂದಾಗಿನೇ ಪರಮಾತ್ಮ ಸಾಮಾನ್ಯ ಎರಡನ್ನು ಒಟ್ಟಿಗೆ ಕಾಪಾಡ್ತಾನೆ ಆದರೆ ತನ್ನ ಶಕ್ತಿ ತೋರಿಸಕೊಮ್ಮೆ ಏನು ಮಾಡ್ತಾನೆ ಗುಣಧರ ಮೂಲಕ ಬ್ಲಾಕ್ ಮಾಡ್ತಾನೆ ಒಂದು ಕೇಸು ಪ್ರಹ್ಲಾದನ ಕೇಸು ಇನ್ನೊಂದು ಕೇಸು ಸೂರ್ಯ ಇದ್ದಾನೆ ಇಷ್ಟ ಕಾಣದಂತೆ ಮಾಡಿಬಿಡ್ತಾನೆ ಸೂರ್ಯ ಮುಳುಗಿಲ್ಲ ಏನು ಸೂರ್ಯ ಇದ್ದಾನೆ ಸೂರ್ಯನ ಬೆಳಕಿನ ಶಕ್ತಿ ಇಲ್ಲ ಯಾಕೆ ಕಾಣಿಸ್ತಾನೆ ಸೂರ್ಯ ಏನು ಮುಳಿದ ಅಂತ ತಿಳ್ಕೊಂಡ್ಬಿಡ್ತಾರೆ ಜನ ಅಲ್ಲೂ ಕೂಡ ಯದಾದಿತ್ಯ ಕಥಂ ತೇಜ ಅಂಬೋದಕ್ಕೆ ನಿದರ್ಶನ ಅದು ಅದೇ ರೀತಿ ಇದು ಅಗ್ನಿಯಲ್ಲಿ ನನ್ನ ರೂಪ ನನ್ನ ಸನ್ನಿಧಾನಕ್ಕೆ ನಿದರ್ಶನ ಇದು ಅರ್ಥ ಮಾಡಿದ್ರೆ ನನ್ನ ಮೇಲೆ ಬಲ್ಬ್ ಇದೆ ಈಗ ಕರೆಂಟ್ ಹೋಯ್ತು ಬಲ್ಬ್ ಏನಾಗಿಲ್ಲ ಅದು ಬೆಳಕು ಕೊಡೋ ಶಕ್ತಿ ಹೊರಟೋಯ್ತು ಅರ್ಥ ಆಯ್ತು ಈಗ ಬಲ್ಬ್ ಇದೆ ಬಲ್ಬ್ ನಮ್ಮದು ಕರೆಂಟ್ ನಮ್ಮದಲ್ಲ ಬಲ್ಬ್ ನಮ್ಮದು ಕರೆಂಟ್ ನಮ್ಮದಲ್ಲ ಬಲ್ಪಿರಿಗೆ ಬೆಳಕು ಕೊಡೋ ಶಕ್ತಿ ಇದ್ರೂ ಕೂಡ ಆ ಶಕ್ತಿ ಯಾರ ಅಧೀನ ಕರೆಂಟಿನ ಅಧೀನ ಅಷ್ಟೇ ಹೊರತು ಇದಲ್ಲ ಅದೇ ರೀತಿಯೇ ದೇವರಿಗೆ ಇಲ್ಲಿ ನಮಗೆ ಸ್ಪಷ್ಟ ಹೇಗೆ ಗೊತ್ತಾಗುತ್ತೋ ಅದೇ ರೀತಿ ದೇವರಿಗೆ ಎರಡೂ ಅಧೀನವಾಗಿರೋದು ದೇವರ ವಿಶೇಷ ಹೌದು ಎಲ್ಲರಿಗೂ ಕಾಮಾನ್ಯ ಅದೇ ಹೇಳ್ತಿರೋದು ಈಗ ಪಾಪ ಎಷ್ಟೇ ನಿತ್ಯ ಮುಕ್ತರು ಅಂತ ಹೇಳಿದರೂ ಕೂಡ ಅಲ್ಲ ಉಪೇಕ್ಷೆ ಮಾಡಿದರೆ ಮಾತ್ರ ಉಪೇಕ್ಷೆ ಮಾಡಿದರೆ ಇರೋದು ಒಪ್ಪಿಕೊಳ್ಳಬೇಕಲ್ಲ ಉಪೇಕ್ಷೆ ಮಾಡೋದಿಲ್ಲ ಮತ್ತು ಅಷ್ಟೇ ಸತ್ಯ ಅದು ಉಪೇಕ್ಷೆ ಮಾಡಿದರೆ ಅಂತ ಪ್ರಶ್ನೆ ಬಂದರೆ ಯಾಕೆ ನಿತ್ಯ ಅಂತ ಹೇಳಿದ ಇಲ್ಲಿ ಪ್ರಶ್ನೆ ಹಾಕ್ಕೊಂಡಿದ್ದೇನೆ ಈಗ ನಚ ಪ್ರಕೃತಿ ಅಂತ ತಗೊಂಡ್ರೀಗ ಅಲ್ಲ ನಚ ಪ್ರಕೃತಿ ಅಂತ ತಗೊಂಡ ಮೇಲೆ ಪ್ರಕೃತಿ ಯಾರಿಲ್ಲಿ ಮಹಾಲಕ್ಷ್ಮಿ ಅವ್ರ ವಿಷಯನೇ ಹೊರಟಿರೋದಿಲ್ಲ ಏನೋ ಡೈರೆಕ್ಟರ್ ಅವ್ರ ವಿಷಯನೇ ಆದ್ದರಿಂದ ಮಹಾಲಕ್ಷ್ಮಿ ನಿತ್ಯ ಮುಕ್ತತ್ವವೂ ಕೂಡ ಪರಮಾತ್ಮನಿಗೆ ವಿಮುಖವಾದಾಗ ದೇವರಿಗೆ ಏನು ಶಕ್ತಿ ಇದೆ ತೆಗಿತಾನೆ ತೆಗೆಯೋದಿಲ್ಲ ಅದಕ್ಕೆ ವಿಮುಖರಾಗೋದಿಲ್ಲ ಆದ್ದರಿಂದ ಹಿಂದೆ ಹೇಳಿದ್ದಾರೆ ಬ್ರಹ್ಮಸೂತ್ರ ಭಾಷೆಯಲ್ಲಿ ಬ್ರಹ್ಮರುದ್ರಾದಿ ದೇವತೆಗಳು ಕೂಡ ದೇವರಿಗೆ ವಿಮುಖರಾಗಿ ಬಿಟ್ಟರೆ ಏನಾಗ್ತಾರೆ ಅವರು ಶಪಜಾದಪಿ ಕಷ್ಟತ್ವ ಯಾಂತಿ ಬ್ರಹ್ಮೇಶಾನಾದೇ ಸುರಾಹ ಅಂತ ಹೇಳಿಬಿಟ್ಟಿದ್ದಾರೆ ಹಾಗೆ ಎಂದೇವರು ಬ್ರಹ್ಮದೇವರಿಗೆ ಎಂದು ವಿಮುಖರಾಗ್ತಾರೆ ಆಗದೇ ಇಲ್ಲ ಅವರು ಏ ಆಗೋ ಪ್ರಸಂಗ ಬಂದು ಅಶ್ವತ್ಥಾಮರು ಇದ್ದಾರೆ ಆಗಿದ್ದಕ್ಕೆ ಏನಾಯ್ತು ಅವರ ಸ್ಥಿತಿ ಕೃಷ್ಣ ವಿರೋಧ ನಿಂತಿದ್ದಕ್ಕೆ ಏನಾಗಿತ್ತು ಬ್ರಹ್ಮದೇವರು ಎಂದು ಆಗೋದಿಲ್ಲ ಬಿಟ್ಬಿಡೋಣ ಅದು ರುದ್ರದ ಆಗಿದ್ದ ಕೇಸ್ ಇದೆ ಆಗಿದ್ದಕ್ಕೆ ಏನಾಯ್ತು ಅವ್ರದ್ದು ತಲೆ ಅನ್ನು ಕಿತ್ಕೊಂಡ್ಬಿಟ್ಟು ಮಣಿನ ಗಾಯ ಆಗಿಬಿಟ್ಟು ಅಲ್ಲಿ ರಕ್ತಬಲ ಶುರುವಾಗಿ ಒಂದು 1000 ವರ್ಷ ಹಾಗೆ ಹಿಂಸೆ ಪಟ್ಟು ಎಲ್ಲ ದುರ್ಗಂಧಯುಕ್ತ ರಣಸಂಚಿತಾಂಗ ಸದಾ ತ್ಯರತ್ವಂ ವಿಪಿನೇಶು ಮೂಢ ಈ ರೀತಿ ಬೈತಾರೆ ಕೃಷ್ಣ ಅವರನ್ನು ಅದು ವಿಮುಖರಾಗಿದ್ದಕ್ಕಾದ ಸ್ಥಿತಿ ಅದು ಅದೇ ಅನುಗ್ರಹ ಮಾಡಿದಾಗ ಶುಕಾಚಾರ್ಯ ಮಗನಾಗಿ ಹುಟ್ಟಿಸಿ ಅವ್ರಿಗೆ ಭಾಗವತ ಹಿಡಿಸಿ ಅನುಗ್ರಹ ಮಾಡಿಬಿಡ್ತಾರೆ ಎರಡು ಒಂದೇ ಕಡೆ ಕಾಣುತ್ತೆ ನಮಗೆ ಮಹಾಲಕ್ಷ್ಮಿಯಲ್ಲ ಪ್ರಸಂಗ ಯಾತಕ್ಕಿಲ್ಲ ಅಂತ ಕೇಳಿದರೆ ವಿಮುಖರಾಗೋದೇ ಇಲ್ಲ ಅಂತಾರೆ ಬ್ರಹ್ಮದೇವರಲ್ಲಿ ಯಾತಕ್ಕಿಲ್ಲ ವಿಮುಖರಾಗೋದಿಲ್ಲ ಅಂತ ದೇವರು ಜೀವನ ಜಡ ಮಾಡ್ತಾನಂತ ಕೇಳಿ ಏನು ಹೇಳಬೇಕು ಮಾಡ್ತಾನಂತ ಕೇಳಿದರೆ ನೀವು ಏನು ಪ್ರಶ್ನೆ ಯಾವ ರೀತಿ ಕೇಳ್ತೀರಿ ಕೇಳಬೇಕು ಮಾಡೋ ಶಕ್ತಿ ಇದೆ ಅಂತ ಕೇಳ್ತೀರಾ ಅಥವಾ ಮಾಡೋ ಫ್ಯಾಕ್ಟ್ ಅಂತ ಕೇಳಬೇಕು ಮಾಡ್ತಾನಂತ ಕೇಳಿ ಮಾಡೋದಿಲ್ಲ ಶಕ್ತಿ ಇಲ್ಲ ಒಂದು ಶಕ್ತಿ ಇದೆ ಅದು ದೇವನ ಜಡ ಮಾಡೋ ಶಕ್ತಿ ದೇವರಿಗಿದೆ ಜಡವನ್ನು ಜೀವ ಮಾಡೋ ಶಕ್ತಿ ದೇವರಿಗಿದೆ ಆದರೆ ಮಾಡ್ತಾನಂದರೆ ಮಾಡೋದಿಲ್ಲ ಶಕ್ತಿ ಇಲ್ಲದೆ ಮಾಡೋದಿಲ್ಲ ಬೇರೆ ಶಕ್ತಿ ಇದ್ದು ಮಾಡೋದಿಲ್ಲ ಬೇರೆ ಹಾಂ ಸತ್ಯ ಸಂಕಲ್ಪನ ಆದ್ದರಿಂದ ಮಾಡೋದಿಲ್ಲ ಅನೇಕರು ಏನು ತಿಳ್ಕೊಂಡ್ಬಿಡ್ತಾರೆ ಅಯ್ಯ ಮಾಡೋದಿಲ್ಲ ದೇವರು ಅಂತ ಮಾಡೋದಿಲ್ಲ ಅಲ್ಲ ಮಾಡೋ ಶಕ್ತಿ ಇದೆ ಮಾಡೋದಿಲ್ಲ ಶಕ್ತಿನಿಲ್ಲ ಅಂತ ತಿಳ್ಕೊಂಡ್ರೆ ತಪ್ಪಾಗ ದೇವರಿಗೆ ಏನು ಒಪ್ಪಿಕೊಂಡಾಗ ದೋಷ ಬಂತು ಯಾವುದನ್ನು ಮಾಡೋದಿಲ್ಲ ಅಂತ ದೇವ್ರ ಬಗ್ಗೆ ಹೇಳ್ತೇವೆ ಅದು ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥ ಅಂತ ಹೇಳಿದ ಮೇಲೆ ಅದು ಮಾಡೋಕ್ಕೆ ಬರೋದಿಲ್ಲ ಅಂದರೆ ತಪ್ಪು ಅಂತಲೇ ಅರ್ಥ ಕೆಲವು ಕಿತ್ಕೊಂಡು ಬಿಡ್ತಾರಲ್ಲ ಬೇಡರ ಕಣ್ಣಪ್ಪನ ಕತೆ ಕೇಳ್ತಾರಲ್ಲ ಕಿತ್ಕೊಂಡು ಬಿಡ್ತಾರೆ ದೇವರಿಗೇನಿಲ್ಲ ದೇವರಿಗೇನಿಲ್ಲ ಅಂದರೆ ವಿರುದ್ಧ ಇಚ್ಛೆ ಮಾಡೋದೇ ಇಲ್ಲ ಪರಮಾತ್ಮ ವಿರುದ್ಧ ಇಚ್ಛೆ ಮಾಡೋದಿಲ್ಲ ಅದೇ ಅದರ ಸಂಕಲ್ಪ ಅದರಿಂದ ಜಡವನ್ನು ಜಡವಾಗಿನ್ನಾಗೆ ಬಿಡ್ತಾನೆ ಚೇತನ ಚೇತನನ್ನಾಗೆ ಬಿಡ್ತಾನೆ ಈಗ ತೃಣವನ್ನು ಬ್ರಹ್ಮದೇವರು ಮಾಡೋಕ್ಕೆ ಬರುತ್ತಾ ದೇವರಿಗೆ ತೃಣವನ್ನು ಬ್ರಹ್ಮ ಮಾಡೋಕ್ಕೆ ಬರುತ್ತೋ ಪ್ರಶ್ನೆ ಅದೇನು ಹೇಳಬೇಕು ಬಂದೇ ಬರುತ್ತೆ ಏನು ಕೇಳೋಕ್ಕೆ ಹೋಗಬೇಡಿ ಏನೇ ಮಾಡೋಕ್ಕೆ ಬರುತ್ತೆ ನಷ್ಟ ಬರುತ್ತೆ ಆದರೆ ಮಾಡ್ತಾನೆ ಅಂದರೆ ಮಾಡೋದಿಲ್ಲ ಯಾಕೆ ಆಯಾ ವಸ್ತುಗಳ ಸ್ವಭಾವನ ಹಾಗೆ ಕಾಪಾಡ್ತಾನೆ ಅದರಿಂದ ಸಿಗ್ನಲ್ ಕೊಟ್ಟಾಗ ಅವರು ಮುಂದಕ್ಕೆ ಹೋಗೋಕ್ಕೆ ಬರುತ್ತೆ ಇಲ್ಲ ನಮಗೆ ಸ್ಟಾಪ್ ಕೊಟ್ಟಾಗ ಹೋಗೋಕ್ಕೆ ಬರುತ್ತೋ ಇಲ್ಲ ಎಲ್ಲ ಸರಿ ಇದೆ ಯಾಕೆ ಹೋಗೋದಿಲ್ಲ ನಿಯಮ ಪಾಲನೆ ಮಾಡಬೇಕು ಅಂತ ಹೋಗೋದಿಲ್ಲ ಅಷ್ಟೇ ಹೊರತು ಹೋಗೋ ಶಕ್ತಿ ಇಲ್ಲ ಅಂತಲ್ಲ ಅದೇ ದೇವರು ಪಾಲಿಸ್ತಾನೆ ಅಂತೇವಲ್ಲ ಹಾಗೆ ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವಶ್ಚೇತನಾಧೃತಿ ಪ್ರಕೃತಿ ಪುರುಷಶ್ಚವ ನ ಸಂತಿ ಯದುಪೇಕ್ಷೆಯ ಇತ್ಯಾದಿ ಶ್ರುತೇಶ್ಚ ಆಚಾರ್ಯರು ಎರಡು ರೀತಿ ಕೊಟ್ಟು ಮಾಡಿದ್ದಾರೆ ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವಯೇವ ಚ ಯದನಗ್ರಹದ ಸಂತಿ ನ ಸಂತಿ ಯದುಪೇಕ್ಷೆಯ ಅನ್ನೋ ವಾಕ್ಯ ಇದೊಂದು ವಾಕ್ಯ ಅದು ಭಾಗವತದ ವಾಕ್ಯ ಇವತ್ತಿಗೂ ಸಿಗುತ್ತೆ ಭಾಗವತ 2ನೇ ಸ್ಕಂದದ ಕೊನೆಯ 10ನೇ ಅಧ್ಯಾಯದಲ್ಲಿ ಸಿಗುತ್ತೆ ಇದು ಶ್ರುತಿವಾಕ್ಯ, ಅದಕ್ಕೆ ಇತ್ಯಾದಿ ಶ್ರುತೇಶ್ಚ ಅಂತ ಹೇಳಿದರು. ಅದು ಭಾಗವತ ಪುರಾಣದ ಅನುಪೂರ್ವೇ ಆಗಿದೆ. ಸ್ಟಾರ್ಟಿಂಗು ಎಂಡಿಂಗು ಎರಡು ಒಂದೇ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವಯೇವಚ ಯದನ ಗ್ರಹಸ್ಸಂತಿ ನಸಂತಿ ಯದುಪೇಕ್ಷಯ. ಇಲ್ಲಿ ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವಶ್ಚೇತನಾತೃತಿ ಪ್ರಕೃತಿ ಪುರುಷಶ್ಚವ ನಸಂತಿ ಯದುಪೇಕ್ಷಯ. ದ್ರವ್ಯಂ ಕರ್ಮಚ ಯದುಪೇಕ್ಷಯ ಕಾಮನ್, ಅದು ಉಳಿದೆಲ್ಲ ಕೂಡ ವ್ಯತ್ಯಾಸ ಇದೆ, ಅದರ ಅರ್ಥದಲ್ಲೇ ವ್ಯತ್ಯಾಸ ಇಲ್ಲ. ನಚ ಅನ್ಯ ದೇವಾದೀನಾಂ ಪ್ರಾಣಾಧೀನತ್ವಾತ್ ತತ್ಪ್ರಾಪ್ತಿ ನಿಯಮಾತ್ ಪರಪ್ರಾಪ್ತಿರ್ನಾಸ್ತೇವಾ. ಪ್ರಾಣಂ ಪ್ರಾಪ್ಯ ಪರಂ ದೇವಾಃ ತದನ್ನೇ ಚೈವ ತದ್ಗತಾಃ ಪ್ರಾಪ್ನುವಂತಿ ಪರಂ ದೇವಂ ವಸಂತಿ ಚ ಯಥಾ ಸುಖಂ ಇತಿ ವಿಶೇಷ ಶ್ರುತೇಃ. ನಚ ಅನ್ಯ ದೇವಾದೀನಾಂ ಪ್ರಾಣಾಧೀನತ್ವಾತ್ ತತ್ಪ್ರಾಪ್ತಿ ನಿಯಮಾತ್ ಪರಪ್ರಾಪ್ತಿರ್ನಾಸ್ತೇವಾ. ಇಲ್ಲಿ ಪ್ರಶ್ನೆ, ಎಲ್ಲರೂ ಯಾರ ಅಧೀನ? ಪ್ರಾಣದೇವರ ಅಧೀನ. ಅನ್ಯ ದೇವತೆಗಳೆಲ್ಲ ಪ್ರಾಣದೇವರ ಅಧೀನ ಅಂದರೆ ಪ್ರಾಣದೇವರ ಹತ್ರ ಹೋಗಲೇಬೇಕು, ಬೇರೆ ದಾರಿ ಇಲ್ಲ. ಆದರೆ ಪರಪ್ರಾಪ್ತಿರ್ನಾಸ್ತಿ, ಪರಮಾತ್ಮ ಹೋಗೋಣ ಸ್ಥಿತಿನೇ ಇಲ್ಲ. ವಾಯುದೇವರ ಅಧೀನ, ವಾಯುದೇವರ ಹತ್ರ ಹೋದ್ರಷ್ಟು, ದೇವರ ಹತ್ರ ಹೋಗೋದೇ ಇಲ್ಲ ಅಂತ ಕೇಳಿದರೆ ಹಾಗಲ್ಲ. ಪ್ರಾಣಂ ಪ್ರಾಪ್ಯ ಪರಂ ದೇವಾಹ ತದನ್ನೇ ಚೈವ ತದ್ಗತಾಹ ಪ್ರಾಪ್ನುವಂತಿ ಪರಂ ದೇವಂ ವಸಂತಿ ಚ ಯಥಾ ಸುಖಂ ಇತಿ ವಿಶೇಷ ಶ್ರುತೇ. ಪ್ರಾಣಂ ಪ್ರಾಪ್ಯ, ಪ್ರಾಣದೇವರು ಹೊಂದೇ ಹೊಂತಾರೆ, ಸ್ಟಾಪ್ ಆಗೋದಿಲ್ಲ. ಪರಂ ದೇವಾಹ ತದನ್ನೇ ಚೈವ ತದ್ಗತ, ಆಮೇಲೆ ಪರಮಾತ್ಮನ ಹತ್ರ ಹೋಗಿ ಹೋಗ್ತಾರೆ. ಪ್ರಾಪ್ನುವಂತಿ ಪರಂ ದೇವಂ ವಸಂತಿ ಚ ಯಥಾ ಸುಖಂ, ಆಮೇಲೆ ದೇವನ ಹತ್ರ ಹೋಗಿ ಸುಖವಾಗಿರ್ತಾರೆ ಹೊರತು ಪ್ರಾಣದೇವರು ವಸೀಂದ್ರರಂತೆ ಅಲ್ಲಿಗೆ ಸ್ಟಾಪ್ ಆಗೋದಿಲ್ಲ, ಮುಂದೆ ಹೋಗೇ ಹೋಗ್ತಾರೆ. ಪ್ರಾಣದೇವರ ಹತ್ರ ಹೋಗ್ತಾರೆ ಅಂತ ಯಾತಕ್ಕೆ ಗೊತ್ತೇಳ್ತಾರೆ ಅಂದರೆ ವಸೀಂದ್ರ ಅಂದರೆ ಹೋಗೇ ಹೋಗ್ತಾರೆ ಅಂತ ಅರ್ಥನೇ ಹೊರತು ಅಲ್ಲಿ ಪರಮಾತ್ಮರ ಹತ್ರ ಹೋಗೋದಿಲ್ಲ ಅಂತ ಅರ್ಥ ಅಲ್ಲ. ಇವತ್ತು ಯಾವುದೋ ಆಫೀಸಿಗೆ ಕೆಲಸ ಮಾಡ್ತಾನೆ, ಸುಪೀರಿಯರ್ ಅಂದರೆ ತನ್ನ ಪಾಸ್ ತಿಳ್ಕೊಂಡ್ಬಿಟ್ಟಿರ್ತಾನೆ, ಅವನಿಗೊಂದು ಪಾಸ್ ಬರ್ತಾನೆ, ಅವ್ನು ಬಂದಾಗ ಗೌರವ ಕೊಡ್ಬೇಕೋ ಬೇಡ? ಒಳ್ಳೇಬೇಕಾದ ಪಟ್ಟಿ ಇವ್ನು ನೋಡಿ ಎಂದೇ ಸೇರ್ತೀವಿ, ಜನ್ಮದಲ್ಲಿ ನೋಡೋ ಪ್ರಸಂಗ ಬರದೇ ಇರ್ಬೋದು ಅವನಿಗೆ. ಅಟೆಂಡರ್ಗಳಿರ್ತ ಇಲ್ಲೋ ಅಟೆಂಡ್ ಆಗಿಬಿಟ್ಟಿಗೆ ಅಪಾಯಿಂಟ್ ಆಗ್ತಾರೆ, ರಿಟೈರ್ ಅಲ್ಲೇ ಇರ್ತಾರೆ ಅವ್ರು. ಯಾವುದಕ್ಕೆ ಇನ್ನೂ ಇನ್ಸ್ಪೆಕ್ಷನ್ ಇತ್ಯಾದಿ ಬೇರೆಯವ್ರು ಬರದೇ ಹೋಗಿಬಿಟ್ರೆ ಅವನ ಪಾಲಿ ಇವನೇ ಎಲ್ಲ ತನ್ನ ಮೇಲೆ ಇರ್ತಾನಲ್ಲ, ಅವನೇ ಡೈರೆಕ್ಟ್ ಇದ್ದಾಗೆ. ಬಟ್ ಅವನಿಗೆ ಗೊತ್ತು ಯಾರಿದ್ದಾರೆ ಮೇಲೆ ಅಂತೇಳಿ, ತಲೆ ಬೇಕಾಷ್ಟೇ ಇದ್ದಾರೆ ಅಂತ. ಇದು ವಾಯುದೇವರ ಜೀವತ್ವಕ್ಕೊಂದು ಸಾಕ್ಷಿ. ಬೇರೆ ಯಾರನ್ನೇ ಬೈಪಾಸ್ ಮಾಡಿದರೂ ಕೂಡ ಯಾರನ್ನು ಬೈಪಾಸ್ ಮಾಡೋಕ್ಕೆ ಬರೋದಿಲ್ಲ, ಪ್ರಾಣ ಮಾಡಕ್ಕೆ ಬರೋದೇ ಇಲ್ಲ. ಇದು ಅಷ್ಟೇ ಬಹಳ ಮುಖ್ಯ ಇದೆ. ಪ್ರಾಣದೇವರು ಅತ್ಯಂತ, ಅದಕ್ಕೇ ವಿಷ್ಣುರ್ಹಿತಾತ ಮೋಕ್ಷಶ್ಚ ವಾಯುಶ್ಚ ತದನುಜ್ಞೇಯ. ವಾಯುದೇವರು ಮುಟ್ಟದೇನೆ, ಅವರ ಹತ್ರ ಹೋಗದೇನೆ ಎಂದು ಕೂಡ ಏನಾಗಲಿಕ್ಕೆ ಸಾಧ್ಯ ಇಲ್ಲ, ದೇವರ ಹತ್ರ ಹೋಗೋ ಸಾಧ್ಯತೆಯೇ ಇಲ್ಲ. ಪ್ರಾಪ್ನುವಂತಿ ಪರಂ ದೇವಂ ವಸಂತಿ ಚ ಯಥಾ ಸುಖಂ ಇತಿ ವಿಶೇಷ ಶ್ರುತೇ. ವಿಶೇಷ ಶ್ರುತಿ ಇದೆ, ಅದು ಸಾಮಾನ್ಯ ಶ್ರುತಿ. ಇದು ಯಾವುದದು? ಪ್ರಾಣದೇವರನ್ನೆಲ್ಲರೂ ತಲುಪ್ತಾರೆ, ಸಾಮಾನ್ಯ ಶ್ರುತಿ. ಪ್ರಾಣದೇವರ ಮೂಲಕ ಅನ್ನ ದೇವರ ಹತ್ರ ಹೋಗ್ತದೆ, ವಿಶೇಷ ಶ್ರುತಿ. ಅದರಿಂದ ಎರಡು ಶ್ರುತಿಗಳು ಹೊಂದಾಣಿಕೆ ಮಾಡಿಕೊಂಡಾಗ ಏನಾಗುತ್ತದ? ತತ್ವ ಸಮನ್ವಯ, ಅದು ಕರೆಕ್ಟ್. ನಚ ಸತ್ಯ ಸಂಕಲ್ಪತ್ವಾದೇ ಈಶ್ವರ ಸಂಕಲ್ಪಾದಿ ಅನುಸಾರಿತ್ವ ನಿಯಮೇ ಸಂಸಾರ ಸಮಾನ ಸರ್ವತ್ವಂ ಮುಕ್ತೇ ರೀತಿ ವಾಚ್ಯಂ ಕೃತಾರ್ಥತ್ವೇನೈವ ವಿಶೇಷೋಪಪತ್ತೇ. ಅಪೂರ್ಣತಾದಿ ಭಾವೋ ವಾ ದುಃಖಂ ವಾ ನಾಸ್ತಿ ಕಿಂಚನ ಮುಕ್ತಸ್ಯ ಪಾರತಂತ್ರೇಪಿ ತಾರತಮ್ಯೇಪ್ಯತ ಸುಖಿ ಇತಿ ಚ ಶ್ರುತಿ. ಈಗ ಮುಂದಿನ ವಾದ, ಮುಕ್ತಿಯಲ್ಲಿ ತಾರತಮ್ಯ ಇರೋದಿಲ್ಲ, ಆ ವಾದ ಇಟ್ಕೊಂಡ. ಮುಕ್ತಿಯಲ್ಲಿ ತಾರತಮ್ಯ ಇರೋದಿಲ್ಲ, ತಾರತಮ್ಯ ಒಪ್ಪಿಕೊಂಡ್ರೆ ದೇವರಿಗೆ ಅಧೀನ ಒಪ್ಪಿಕೋಬೇಕಾಗತ್ತೆ, ಅದು ಸರಿಯಲ್ಲ ಅಂತ ಪ್ರಶ್ನೆ ಮಾಡ್ತಾನೆ. ಇದು ವಿಶಿಷ್ಟಾದ್ವೈತಿಗಳು, ಇಲ್ಲೇ ಬೇರೆ ಅರ್ಥ ಬರೆಯೋದು. ನಚ ಸತ್ಯ ಸಂಕಲ್ಪತ್ವಾದೇಹೆ ಈಶ್ವರ ಸಂಕಲ್ಪಾದಿ ಅನುಸಾರಿತ್ವ ನಿಯಮೇ ಕಾಮೇನ ಮೇ ಕಾಮಾಗ. ಮುಕ್ತ ಹೇಗಿರ್ತಾನಂತೆ ಅಂದ್ಕೊಂಡೋದೆಲ್ಲ ಆಗಿಬಿಡುತ್ತೆ. ಮುಕ್ತನಿಗೆ ತಾನು ಅಂದ್ಕೊಂಡಿದ್ದು ತನಗೇ ಆಗೋದಾದರೆ ದೇವರ ಅಧೀನೇ ಆಗಬೇಕು. ಅದಕ್ಕೆ ಸತ್ಯ ಸಂಕಲ್ಪತ್ವ ಮುಕ್ತರಿಗಿದೆ, ಈಶ್ವರ ಸತ್ಯ ಸಂಕಲ್ಪ ಅಂತ ಹೇಳ್ತೀರಿ. ಆದರೆ ಈಶ್ವರ ಸತ್ಯ ಈಶ್ವರ ಸಂಕಲ್ಪಕ್ಕೆ ತಕ್ಕಂತೆ ಮುಕ್ತನಿಗೆ ಸಂಕಲ್ಪ ಬರುತ್ತೋ ಅಥವಾ ಮುಕ್ತನಿಗೆ ಏನೇ ಸಂಕಲ್ಪ ಬಂದರೂ ಪರಮಾತ್ಮ ನಡೆಸಿಬಿಡ್ತಾನಂತ ಪ್ರಶ್ನೆ. ಈಗ ಅದಕ್ಕೇನಂತ ಹೇಳಬೇಕು, ಮುಕ್ತನ ಸತ್ಯ ಸಂಕಲ್ಪತ್ವವೂ ಕೂಡ ಯಾರ ಅಧೀನ? ಭಗವದ್ ಅಧೀನ. ನೋಡಿ, ಸತ್ಯ ಸಂಕಲ್ಪತ್ವ ಅದೇಹೇ ಈಶ್ವರ ಸಂಕಲ್ಪಾದಿ ಅನುಸಾರಿತ್ವ ನಿಯಮೇ. ಈಶ್ವರನ ಸಂಕಲ್ಪ ಅನುಗುಣವಾಗಿಯೇ ಬರುತ್ತೆ ಹೊರತು ಎಂದು ಕೂಡ ಇದಾಗುತ್ತೆ. ಮುಕ್ತನಿಗೆ ನಾನು ವಾಯುದೇವರಾಗಬೇಕು ಅಂತ ಅನಿಸ್ಬಿಟ್ಟೆ, ಉದಾಹರಣೆಗೆ ಏನಾಯ್ತು, ಮಾಂಡವರಿಗೆ ಏನು ಅನಿಸ್ತಿಲ್ಲಿ, ವಿಚಿತ್ರ ಸ್ವಾಮ್ಯ ಬೇಕು ಅನಿಸ್ತು, ಅವ್ರು ಅನಿಸ್ತೋ ಇಲ್ಲೋ, ಇಲ್ಲಂತೂ ಸಿಗಲಿಲ್ಲ ಅವರಿಗೆ. ಒಂದು ಐಡಿಯಾ ಮಾಡ್ತೀನಿ ಮತ್ತು ಏನು ಮಾಡಿಬಿಟ್ರೆ ಆಮೇಲೆ ತಿಳ್ಕೊಬೋಣ. ಇಲ್ಲಿ ಮುಕ್ತಿಗೆ ಹೋದರು ಅಲ್ಲಿ ಏನಿದೆ ನಿಯಮ ಅಂದ್ಕೊಂಡಿದ್ದೆ ಅಲ್ಲ ಆಗುತ್ತೆ ಅಂತಿದೆ. ಅಲ್ಲಿ ಅಂದ್ಕೊಂಬಿಟ್ರೆ ಏನು ಮಾಡಬೇಕಾಗ? ಆಗೋದಿಲ್ಲ ಅಂದರೆ ಸತ್ಯ ಸಂಕಲ್ಪ ಹೋಯಿತು, ಗೊತ್ತಾಯ್ತು. ಆಗುತ್ತೆ ಅಂದರೆ ತಾರತಮ್ಯ ಹೋಯಿತು, ಆಗುತ್ತೆ ಅಂದರೆ ತಾರತಮ್ಯ ಹೋಯಿತು. ಮಾಂಡವರು ಏನಾಗ್ಬಿಟ್ರೆ ಅಲ್ಲಿಗೆ ಕೊಚ್ಚಿಟ್ರೆ ಈಕ್ವಲ್ ಆಗಿಬಿಟ್ರು ಅಂದ್ರೆ ಇಲ್ಲಿ ಆಗದಿದ್ದ ಸಾಧನೆಗಳು ಕೆಲವರು ಇರ್ತಾರೆ, ಈಗಲ್ಲ ಆಮೇಲೆ ಮಾಡ್ತೀನಿ ಅಂತಾರಲ್ಲ, ಆ ಟೈಪ್ ಮಾಡಿದಾಗಾಯ್ತು. ಹೌದಲ್ಲ, ಆಗೋದಿಲ್ಲ ಅವ್ರು ಸತ್ಯ ಸಂಕಲ್ಪ ಹೊರಟೋಯ್ತಾಗೆ, ಆಗೋದಿಲ್ಲ ಅಂತ ಹೇಳಿಬಿಟ್ರೆ ಅದಕ್ಕೆ ಹೇಳ್ತಾರೆ ಏನು ಹೇಳ್ಬಿಟ್ಟರೆ ಕೊಡ್ಬೇಕು? ಅದಕ್ಕೆ ಮುಕ್ತಿಯರಿಗೆ ಅಂಥ ವಿಚ್ಛೆ ಬರೋದೇ ಇಲ್ಲ, ಅದು ಮುಖ್ಯ. ಮುಕ್ತರು ಅಂತ ಹೇಳಿದರೆ ಇದು ಕಾಮದಿಂದ ಬಂತಿದ್ದು, ಮುಕ್ತರಲ್ಲಿ ಏನಿಲ್ಲ ಕಾಮಾದಿ ದೋಷಗಳೇ ಇಲ್ಲ ಅಂದರೆ ಬರೋ ಚಾನ್ಸೇ ಇಲ್ಲ. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಮುಕ್ತಿಯಲ್ಲಿ ಬಂದರೆ ಅನ್ನೋ ಪ್ರಶ್ನೆ ಉತ್ತರವೇ ಅವಕಾಶವೇ ಇಲ್ಲ. ಅದನ್ನು ಹೇಳ್ತಾರೆ ಸಂಸಾರ ಎಂದೂ ಕೂಡ ಅನುಸಾರಿತ್ವ ನಿಯಮ ಉಂಟು. ಸಂಸಾರ ಸಮಾನ ಸರ್ವತ್ವ ಮುಕ್ತ ಈ ರೀತಿ ವಾಚ್ಯಂ. ಹಾಗಿದ್ರೆ ಸಂಸಾರಿಗಳಿಗೂ ಅಂದ್ಕೊಂಡಿದ್ದಾಗೋದಿಲ್ಲ, ಮುಕ್ತರಿಗೂ ಅಂದ್ಕೊಂಡಿದ್ದಾಗೋದಿಲ್ಲ. ಯಾಕೆ ದೇವರ ಅಧೀನ ತಾನೇ, ದೇವರು ಅನ್ಕೋತಾನೆ ಯಾರಿಗೆ ಗೊತ್ತು ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ ಕೃತಾರ್ಥತ್ವ ಏನಿವೆ ವಿಶೇಷೋಪತ್ತೆ ಏನಿಲ್ಲ. ಮುಕ್ತರಿಗೆ ಕಾಮನೆಗಳೆಲ್ಲ ಭಗವದ್ ಅಧೀನವಾದರೂ ಕೂಡ ಸಂಸಾರಾವಸ್ಥೆಯಲ್ಲಿ ಈಡೇರೋದಿಲ್ಲ, ಮುಕ್ತಿ ಅವಸ್ಥೆಯಲ್ಲಿ ಈಡೇರುತ್ತೆ. ಇದೇ ಡಿಫರೆನ್ಸ್. ಸಂಸಾರಾವಸ್ಥೆಯಲ್ಲಿ ಅಂದ್ಕೊಂಡ ಕಾಮನೆಗಳು ಸಾಮಾನ್ಯ ಈಡೇರದೇ ಇರೋದೇ ಜಾಸ್ತಿ, ಗೊತ್ತಾಯ್ತಾ? ಆದ್ರೆ ಮುಕ್ತಿಯಲ್ಲಿ ಮಾತ್ರ ಹಾಗೆ. ಬಟ್ ಎರಡೂ ದೇವರ ಅಧೀನವಾದರೂ ಕೂಡ ಅದು ಈಡೇರುತ್ತೆ ಎಂಬುದೇ ವಿಶೇಷ. ಆದ್ದರಿಂದ ಏನು ಮುಕ್ತಿಗೆ ವೈಶಿಷ್ಟ್ಯ ಒಂದೇ ಬಂತು, ಅದಕ್ಕೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಮುಕ್ತಿಯ ಸ್ವರೂಪನೇ ಅಂಥದ್ದು ಅಂತ ಹೇಳ್ತಾರೆ. ಅಪೂರ್ಣತಾದಿ ಭಾವೋವ ದುಃಖಂ ವಾ ನಾಸ್ತಿ ಕಿಂಚನ. ಮುಕ್ತಿಯೊಳಗೆ ಅಪೂರ್ಣತ್ವ ಎಂಬುದು ಅನುಭವ ಎಂದು ನಮಗೇನೋ ಕೊರತೆ ಅನಿಸುತ್ತೆ. ಸ್ವಲ್ಪ ಸಂಸಾರ ಎಷ್ಟೋ ಕೊರತೆ ಅನಿಸ್ಬೋದು. ಊಟ ಕೂತಾಗಲೇ ಕೆಲವು ಇನ್ನೊಂದ್ಸರಿ ಕೇಳಬೇಕು ಅನಿಸ್ಬೋದು, ಮತ್ತೆ ಇನ್ನೊಂದು ತಿನ್ನಬೇಕು ಅನಿಸ್ಬೋದು. ತಿನ್ನಕ್ಕಾಗೋದಿಲ್ಲ ಅಂದ್ರೆ ದುಃಖ ಪಡುವುದು, ಮತ್ತೆ ಹಾಕಲಿಲ್ಲ ಅಂತ ಒಂದು ದುಃಖ, ತಿನ್ನಕ್ಕಾಗಲಿಲ್ಲ ಅಂತ ಇನ್ನೊಂದು ದುಃಖ, ಎರಡು ರೀತಿ ದುಃಖನೂ ಇರ್ಬೋದು. ಯಾರು ಮುಕ್ತಲ್ಲಿ ಎರಡು ಇಲ್ಲ, ಅಪೂರ್ಣತಾದಿ ಭಾವ ಇಲ್ಲವೇ ಇಲ್ಲ. ದುಃಖಂ ವಾ ದುಃಖನೂ ಇಲ್ಲವೇ ಇಲ್ಲ. ಅಪೂರ್ಣತಾದಿ ಭಾವ ನೆಗೆಟಿವ್ ದುಃಖ, ದುಃಖ ಅಂಬುದು ಪಾಸಿಟಿವ್ ದುಃಖ. ಅದೇ ನೆಗೆಟಿವ್ ದುಃಖನೂ ಮೋಕ್ಷದಲ್ಲಿಲ್ಲ. ಊಟ ಹಾಕಲಿಲ್ಲ ಅಂತಲ್ಲ, ಕಡಿಮೆ ಹಾಕಿದ್ರು, ನೆಗೆಟಿವ್ ದುಃಖ ಇದೆ. ಅಥವಾ ಬೇಕು ಹೊಟ್ಟೆತೇನೆ ತುಂಬಿತು, ಇನ್ನೊಂದ್ಸರ್ತಿ ಏನೋ ಹಾಕ್ಬೇಕಾಗಿತ್ತು ಹಾಕ್ಕೊಳ್ಳಿಲ್ಲ, ಅದು ಅಪೂರ್ಣತ ಬಂತು. ಹೊಟ್ಟೆ ಹಸಿವಿಲ್ಲದೆ ಹೋದ್ರು ತಾಂಬೂಲ ಕೊಡಲಿಲ್ಲ, ಸಮಾರಾಧನೆಗೆ ಹೋದ್ರು ತಾಂಬೂಲ ಕೊಡಲಿಲ್ಲ, ಊಟ ಸಿಕ್ಕಾವಟ್ಟೆ ತಿಂದು ಹಾಕ್ಬಿಟ್ಟಿದ್ದಾನೆ. ಅದು ತಾಂಬೂಲ ಕೊಡಲಿಲ್ಲ ಅಂತ ಹೇಳ್ಕೊಂಡು ಹೋಗ್ತಾನೆ, ಕೊನೆಗೆ ಬಿಡೋದಿಲ್ಲ, ಅದೊಂದು ಕೊಟ್ಟರೆ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು. ಅದು ಅಪೂರ್ಣತ, ಅದು ಆ ಹೊಟ್ಟೆ ಖಾಲಿ ಏನಿಲ್ಲ, ಅಪೂರ್ಣತ. ಆದರೆ ಬಡಿಸ್ಲೇ ಇಲ್ಲ, ಗೊತ್ತಾಯ್ತಿಲ್ಲ, ಏನು ಒಂದಿಷ್ಟಾಗಿ ಎಬ್ಬಿಸಿಬಿಟ್ರು. ಅವಾಗ ಏನಾಯ್ತು, ಅದು ಪೂರ್ತಿ ದುಃಖ. ಅದು ಎರಡು ಕೂಡ ನಮಗೆ ದೋಷನೇ. ಸಂಸಾರಾವಸ್ಥೆಯಲ್ಲಿ ಎರಡೂ ಇದೆ, ಮುಕ್ತಿಯಲ್ಲಿ ಎರಡೂ ಇಲ್ಲ. ದುಃಖಂ ವಾ ನಾಸ್ತಿ ಕಿಂಚನ, ಮುಕ್ತಸ್ಯ ಪಾರತಂತ್ರೇಪಿ ತಾರತಮ್ಯ ಪೆತಸ್ಸುಖಿ. ಆದ್ದರಿಂದ ಮುಕ್ತರಲ್ಲಿ ತಾರತಮ್ಯ ಪಾರತಂತ್ರ್ಯ ಒಪ್ಪಿಕೊಂಡ್ರು ಕೂಡ ತಾರತಮ್ಯ ಒಪ್ಪಿಕೊಂಡು ಪಾರತಂತ್ರನೂ ಒಪ್ಕೊಳ್ತೇವೆ, ತಾರತಮ್ಯನೂ ಒಪ್ಕೊಳ್ತೇವೆ, ಆದರೂ ಜೀವನಿಗೆ ಏನಿಲ್ಲ, ದುಃಖ ಇಲ್ಲ. ಅತಃ ಸುಖಿ, ಸುಖಿಯಾಗೇ ಇರ್ತಾನೆ ಹೊರತು ದುಃಖದ ಪ್ರಸಕ್ತಿಯೇ ಮುಕ್ತನಿಗಿಲ್ಲ. ಭಾಳ ಇಂಪಾರ್ಟೆಂಟ್. ಮುಕ್ತಿಯಲ್ಲಿ ದುಃಖ ಇರುತ್ತೋ ಇಲ್ವೋ ಇಲ್ಲ, ಸುಖ ಇರುತ್ತೋ ಇಲ್ವೋ ಇದ್ದೇ ಇದೆ, ಪಾರತಂತ್ರ್ಯ ಇರುತ್ತಲ್ಲೋ ಅದೂ ಇದೆ, ತಾರತಮ್ಯನ ಅದೂ ಇದೆ. ನಾವೇನು ಗಂಟೆ ಹಾಕೊಂಡಿದ್ದಾರೆ ಮೋಕ್ಷದೊಳಗೆ, ಎಲ್ಲಿ ತಾರತಮ್ಯ ಇರುತ್ತೋ ಅಲ್ಲಿ ದುಃಖ ಇರಬೇಕು, ಎಲ್ಲಿ ಮತ್ತೆ ಪಾರತಂತ್ರ್ಯ ಇರುತ್ತೋ ಅಲ್ಲಿ ದುಃಖ ಇರಬೇಕು. ನಿಯಮ ಮಾಡ್ಕೊಂಡ್ಬಿಟ್ಟಿದ್ದ ತಪ್ಪು, ಪಾರತಂತ್ರ್ಯ ಇದ್ದ ಮಾತ್ರಕ್ಕೆ ದುಃಖ ಇರಬೇಕಾಗಿಲ್ಲ. ಅದೇ ರೀತಿ ತಾರತಮ್ಯ ಇದ್ದ ಮಾತ್ರಕ್ಕೂ ದುಃಖ ಇರಬೇಕಾಗಿಲ್ಲ. ಮನೇಲಿ ತಾರತಮ್ಯ ಇದೆ, ತಂದೆ ತಾಯಿ ದೊಡ್ಡವರು, ದುಃಖ ಇದೆಯಾ ಅದಕ್ಕೆ? ಏನು ಖುಷಿ ಅವನಿಗೆ, ಅದು ಏನದು ಎಡಕ್ಕೆ ಊಟದ ಹೋಗ್ಬಿಟ್ರೆ ಸಾಕು ಅಂತ ಹೇಳ್ಬಿಟ್ಟು. ಅವರಿಲ್ಲದವ್ರು ಏನು ಮಾಡ್ಕೊತಾನೆ ಈಗ, ಭಾರಿ ಟೆನ್ಷನ್ ಇಲ್ಲ, ಎಲ್ಲ ನಂದೇ ಕೆಲಸ. ಈಗ ಬೈತಾನೆ ಅವ್ರನ್ನ, ಬರಲಿಲ್ಲ ಲೇಟಾಗಿ ಬಂದುಬಿಟ್ರೆ ಬೈದ್ಬಿಡ್ತಾನೆ, ವಾರ ಹೋಗ್ತೀನಿ 15 ದಿವಸ ಹೋಗ್ಬಿಟ್ರೆ ನನಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಅಂತ ಶುರು ಮಾಡ್ತಾನೆ, ಹೋಗ್ತಾನೆ. ಸೊ ಪಾರತಂತ್ರ ಏನಾಯ್ತು ಅವನಿಗೀಗ, ದುಕ್ಕಕ್ಕೆ ಕಾರಣ ಆಯ್ತು. ಅವ್ರು ಬಂದರೆ ಸುಖ ಆಗ್ತಿವಿ, ಅವರಿಂದ ಇನ್ನೇನು ಯೋಚನೆ ಇಲ್ಲ. ಆ ಥರ ಎಲ್ಲೋ ಆಫೀಸ್ಗಳಂತೂ ಬಾಸ್ ಇದ್ಬಿಟ್ಟು ಮಾಡ್ಕೊಂಡು ನಿಶ್ಚಿಂತೆ ಇವರೆಲ್ಲ ಕೂಡ. ಇನ್ಚಾರ್ಜ್ ಇದ್ದವನು ಹೆಡಕ್ಕು, ಏನು ಬರ್ತಾನೆ, ಏನೋ ಪ್ರಾಬ್ಲಮ್ ಬಂದರೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ನಾವೇನು ತಿಳ್ಕೊಂಡಿದ್ದೇವೆ, ಯಾವಾಗಲೂ ತಾರತಮ್ಯ ದುಃಖದಾಯಕ ಅಲ್ಲ. ಯಾವಾಗ ತಾರತಮ್ಯ ದುಃಖದಾಯಕ, ಅನ್ವಾಂಟೆಡ್ ಆಗಿದ್ದಾಗ ದುಃಖದಾಯಕ. ಅರ್ಥ ಆಯ್ತಾ? ಈಗ ಮನೇಲಿ ಏನೋ ಪ್ಲಾನ್ ಮಾಡಿದ್ದಾಗ ಯಾರೋ ಬಂದುಬಿಟ್ರೆ ಪಜೀತಾ ಆಯ್ತು, ಅವ್ರು ಯಾಕೆ ಬಂದರು, ಇವ್ರು ಬರಬಾರ್ದಾಗಿತ್ತು ಅಂತ. ಗೊತ್ತಾಯ್ತಾ? ಅಂದರೆ ಯಾವಾಗಲೂ ಕೂಡ ತಾರತಮ್ಯ ಅಂಬೋದು, ಪಾರತಂತ್ರ್ಯ ಅಂಬೋದು, ಇದು ಕಂಸಾಧೀನ ಅಧೀನದಲ್ಲಿದ್ದರು. ಇವತ್ತು ಪ್ರಜೆಗಳು ಯಾವ ರಾಜ ಇದ್ದರೂ ಅಧೀನದಲ್ಲೇ ಇರ್ತಾರೆ. ಆದರೆ ಕಂಸನಂತ ರಾಜ ಬಂದಾಗ ಏನಾಗ್ತಿದ್ರು, ದುಃಖ ಪಡ್ತಿದ್ರು. ರಾಮನಂತ ರಾಜ ಸುಖ ಪಡ್ತಿದ್ರು, ಅಟ್ ಆಧೀನ ಹೋಗಲಿಲ್ಲ. ಅಲ್ಲಿ ಡಿಫರೆನ್ಸ್ ಇದೆ, ಯಾರು ಆಧೀನ ಹೋಗಲಿಲ್ಲ. ಬಟ್ ಸುಖಕ್ಕೆ ತೊಂದರೆ ತೊಂದರೆ ಬಂತ. ಈಗ ಆಧೀನ ಇದ್ದಾಗ ದುಃಖ ಇತ್ತು, ಆಧೀನ ಇದ್ದಾಗ ಸುಖ ಇದೆ. ಇಲ್ಲರು ಆಧೀನಂತ ಕೇಳಬೇಕು, ಪ್ರಜೆಗಳು ಏನಂತ ಕೇಳಬೇಕಾಗಿತ್ತು, ದಯವಿಟ್ಟು ನಿಮ್ಮ ರಾಜನೇ ಬೇಡ ಸ್ವಾಮಿ ಅಂತ ಕೇಳಬೇಕಾಗಿತ್ತು. ಎಂದಾರು ಎಲ್ಲರೂ ಕೇಳಿರೋದುಂಟು, ಇವತ್ತು ನೋಡಿ ಏನು ಗಲಾಟೆ ಮಾಡ್ತಿದ್ದಾರೆ, ಅದ್ರ ಜೊತೆ ಗೌರ್ಮೆಂಟ್ ಬರಬೇಕು ಅಂತೇಳಿ. ಅದು ಗೊತ್ತು, ಒಳ್ಳೆ ಗೌರ್ಮೆಂಟ್ ಬರೋದ ಅಂತ ಎಲ್ಲರಿಗೂ ಗೊತ್ತಿದೆ. ಫಸ್ಟ್ ಏನು ಬೇಕು ಅವ್ರಿಗೆ, ಇಷ್ಟ ಆದರೂ ಕೂಡ ಇಷ್ಟ ಆದರೂ ಏನು ಮಾಡಿ, ಏನು ಬೇಕೀಗ, ಒಂದು ಗೌರ್ಮೆಂಟ್ ಅಂತೂ ಬೇಕು. ನಾವು ಗೌರ್ಮೆಂಟ್ ಆಗಬೇಕು ಅಂತ ಏನು ಕೇಳ್ತಾ ಇಲ್ಲ, ಗೌರ್ಮೆಂಟ್ ಬೇಕು. ಅಂದರೆ ಪಾರತಂತ್ರ ನಮಗೆ ಇಷ್ಟ ಇದೆ, ಆದರೆ ದುಃಖ ನಮಗೆ ಇಷ್ಟ ಇಲ್ಲ. ಪಾರತಂತ್ರ ಹೋಗಬೇಕು ಅಂತ ಯಾರ್ಯಾರು ಅಪೇಕ್ಷೆ ಪಡ್ತಾರೆ, ಅದ್ವೈತ ಮಾತ್ರ ಕಾನ್ಸೆಪ್ಟ್ ಬಂದಿದ್ದೇ ಅದೇ. ನಾವು ಪಾರತಂತ್ರ ಒಪ್ಕೊಂಡ್ಬಿಟ್ರೆ ದುಃಖ ಬರುತ್ತೆ. ಪಾರತಂತ್ರ ಒಪ್ಕೊಳ್ಳೋದು ಯಾವಾಗ, ಇನ್ನೊಬ್ಬ ನಿದ್ರೆ, ಒಬ್ಬನೇ ಇದ್ಬಿಟ್ರೆ ಪಾರತಂತ್ರ ಶಕ್ಕೆ ಕ್ವಶನ್ನೇ ರೂಲ್ಡ್ ಔಟ್ ಅವ್ರ ತಾನೆ. ಅದಕ್ಕೆ ಎಲ್ಲ ಒಂದೇ ನೋಡಿದ್ರೆ ಖುಷಿ ಆಗ್ಬಿಡುತ್ತೆ. ಆದರೆ ಸೇಮ್ ಲೆವೆಲ್ ಪರಮಾತ್ಮನ ಎಲ್ಲ ವಿಧವಾದ ಸಾಮ್ಯ ಹೊಂದಿಬಿಡ್ತಾರೆ, ಎಲ್ಲ ವಿಧದ ಸಾಮ್ಯ ಹೊಂದ್ತಾರೆ. ಎಲ್ಲ ವಿಧದ ಸಾಮ್ಯ ಹೊಂದಿದ ಮೇಲೆ ಪಾರತಂತ್ರ ಇರುತ್ತೆ, ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ. ಮಾತದು ಡಿಪೆಂಡೆನ್ಸ್ ಇದೆಯೋ ಇಲ್ಲ, ಇದು ನಮ್ಮ ಪ್ರಶ್ನೆ. ಈಗ ಡಿಪೆಂಡೆನ್ಸ್ ಒಪ್ಕೊಂಡ ಮೇಲೆ ಸರ್ವಸಾಮ್ಯ ಬರಲಿಲ್ಲ. ಯಾಕೆ ಡಿಪೆಂಡೆನ್ಸ್ ಅಂಬೋದೇ ಮೈನಸ್ ಪಾಯಿಂಟ್. ಅದು ಡಿಪೆಂಡೆನ್ಸ್ ಒಪ್ಕೊಡೋದಿಲ್ಲ ಅಂತ ಹೇಳಿಬಿಟ್ರೆ ಏನಾಯ್ತು ಅಲ್ಲಿಗೆ, ಅಲ್ಲಿ ಇಂಡಿಪೆಂಡೆನ್ಸ್ ಬಂತು. ಸೊ ಗಾಡಿಗೂ ಅವರಿಗೆ ವ್ಯತ್ಯಾಸ ಇಲ್ಲ, ಅದ್ವೈತಕ್ಕೆ ಅದಕ್ಕೆ ಡಿಫ್ರೆನ್ಸೇ ಬರಲಿಲ್ಲ. ಟೂ ಇಂಡಿಪೆಂಡೆಂಟ್ ಥಿಂಗ್ಸ್ ಕ್ಯಾನಾಟ್ ಎಕ್ಸಿಸ್ಟ್. ಎರಡು ಇಂಡಿಪೆಂಡೆಂಟ್ ಥಿಂಗ್ಸ್ ಅರ್ಥ, ಇವತ್ತು ಕೂಡ ಇಬ್ಬರು ಮುಖ್ಯಮಂತ್ರಿ ಎಲ್ಲರೂ ಇದ್ದಾರಾ? ತೀರ ಪ್ರಸಂಗ ಬಂದಾಗ ಏನು ಮಾಡ್ತಾರೆ, ಡೆಪ್ಯೂಟಿ ಅಂತ ಮಾಡ್ತಾರೆ ಹೊರತು ಇಬ್ಬರು ಈಕ್ವಲ್ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಾರೇ ಚಾನ್ಸ್ ಇಲ್ಲ. ಜಗತ್ತಿನ ಇಬ್ಬರು ಪ್ರೆಸಿಡೆಂಟ್ ಅಂತಾರೆ, ವೈಸ್ ಪ್ರೆಸಿಡೆಂಟ್ ಮಾಡ್ತಾರೆ ಅಷ್ಟೇ ಹೊರತು ಇದು ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ಅಲ್ಲಿ ಮೋಕ್ಷದಲ್ಲಿ ಇಬ್ಬರು ಕೂಡ ದೇವರಿಗೂ ಅವರಿಗೂ ಏನೇನೋ ವ್ಯತ್ಯಾಸ ಇಲ್ಲ ಅಂತ ಹೇಳಿಬಿಟ್ರೆ ಸ್ವಲ್ಪ ವ್ಯತ್ಯಾಸ ಬೇಕೊಂಡ್ರೆ ಸಾಮ್ಯ ಅಲ್ಲ ಅದು. ವ್ಯತ್ಯಾಸ ಒಪ್ಪಿಕೊಂಡ್ರೆ ಇಂಡಿಪೆಂಡೆನ್ಸ್, ಈ ದೋಷ ಬರುತ್ತೆ ಅವರಿಗೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ ಅಂತ ತಪ್ಪಾಯಿತು. ಮುಕ್ತ ಮತ್ತೆ ಭಕ್ತಿ ಮಾಡಬೇಕಂತ, ಭಕ್ತಿಯಲ್ಲಿ ಮಾಡೋ ಚಾನ್ಸ್ ಇಬ್ಬರು ಸಮಾಧ ಭಕ್ತಿ ಯಾಕೆ ಮಾಡಬೇಕು, ಮತ್ತೆ ಪ್ರೀತಿ ಬರ್ಬೋದು ಭಕ್ತಿ ಬರೋ ಚಾನ್ಸ್ ಇದೆ. ಸೊ ಭಕ್ತಿ ಅವ್ರಿಗೆ ಏನಾಯ್ತು, ಈಗ ಅದ್ವೈತದಲ್ಲಿ ಭಕ್ತಿ ಒಪ್ಪೋ ಚಾನ್ಸೇ ಇಲ್ಲ, ಅವ್ರ ಮುಕ್ತಿಯಲ್ಲಿ ಭಕ್ತಿ ಒಪ್ಪೋ ಚಾನ್ಸ್ ಇಲ್ಲ. ಮುಕ್ತಿ ಆದ್ಮೇಲೆ ಭಕ್ತಿ ರೂಲ್ಡ್ ಔಟ್, ಯಾಕೆ ಸಾಮ್ಯ ಬಂದ ಮತ್ತೆ ಭಕ್ತಿ ಭಕ್ತಿ ಸಾಮ್ಯವಿಲ್ಲದೆ ಹೋದ್ರೆ ಭಕ್ತಿ ಇರ್ತೀವಿ. ಅದ್ವೈತದಲ್ಲೂ ಭಕ್ತಿಗೆ ಅವಕಾಶ ಇಲ್ಲ, ಬಿಕಾಸ್ ಏನಂದ್ರೆ ಒನ್ ಒಂದೇ ಇರೋದು ಭಕ್ತಿ ಇಲ್ಲ, ಎರಡು ಈಕ್ವಲ್ ಇದ್ರೂ ಭಕ್ತಿ ಇಲ್ಲ. ಸೊ ಬರೀ ದ್ವೈತ ಒಪ್ಪಿದ್ರೆ ಮಾತ್ರ ಭಕ್ತಿ ಬರೋದಿಲ್ಲ, ಅಲ್ಲಿ ತಾರತಮ್ಯ ಒಪ್ಪಿದ್ರೆ ಮಾತ್ರ ಭಕ್ತಿ ಬರೋದು. ನಾವು ಬರೀ ಅಂತ ಒಂದು ದೇವರಲ್ಲಿ ಮಾತ್ರ ಭಕ್ತಿ ಒಪ್ಪಲಿಲ್ಲ, ಮುಕ್ತಿಯಲ್ಲೂ ಕೂಡ ಸೋತಮರೆಲ್ಲ ಭಕ್ತಿ ಒಪ್ಪಿರೋದ್ರಿಂದ ಅಷ್ಟು ಭಕ್ತಿನೂ ಮೈನಸ್ ಮಾಡ್ತಾರೆ ಸಾಮ್ಯ ಒಪ್ಪಿಕೊಂಡ್ಮೇಲೆ. ಇತಿಚ ಶ್ರುತಿ ನಚ ಪ್ರಾರಬ್ಧ ಕರ್ಮ, ಇದೆಲ್ಲ ನಾವು ಸುಮ್ಮನೆ ಸುಮ್ಮನೆ ಇದಾಗ್ಬೋದು, ಏನು ಥರ್ಡ್ ಪರ್ಸನ್ ಓದಿದಾಗ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನಾವು ಮತಕ್ಕೆ ಅಟ್ಯಾಚ್ ಆಗಿದ್ದೇವೆ ಅಂತ ಓದಬಾರ್ದು, ಅಥವಾ ವಿರೋಧ ಮಾಡ್ತೀವಿ ಅಂತಲೂ ಓದಬಾರ್ದು. ಸುಮ್ಮನೆ ಓದಿದ್ರೆ ಕರೆಕ್ಟಾಗಿ ಹೌದು, ಯಾವುದು ಲಾಜಿಕಲ್ ಆಗಿದೆ, ಯಾವುದು ಎಕ್ಸ್ಪೀರಿಯನ್ಸಿಗೆ ಬರುತ್ತೆ, ಯಾವುದನ್ನು ಮನಸ್ಸು ಒಪ್ಪುತ್ತೆ ಅಂತ ಯೋಚನೆ ಮಾಡಿದರೆ ಇದು ಅಂತ ಹೇಳಿದ ರೌಂಡ್ ಸ್ಕ್ವೇರ್ ಅಂದಾಗ ಆಗುತ್ತೆ. ಪರ್ಫೆಕ್ಷನ್ ಇದೆ, ಡಿಪೆಂಡೆನ್ಸ್ ಇದೆ, ಇಂಡಿಪೆಂಡೆನ್ಸ್ ಇದೆ ಇಲ್ಲ ಅಂತ ಕೇಳಿದರೆ ಮುಕ್ತ ಪರ್ಫೆಕ್ಟು, ಇಂಡಿಪೆಂಡೆನ್ಸ್ ಅಂತ ಒಪ್ಪಲೇಬೇಕು ಅವ್ರಿಗೆ. ಬಟ್ ನಮ್ಮಲ್ಲಿ ಪರ್ಫೆಕ್ಷನ್ ನಮ್ಮಲ್ಲಿ ಏನಿದೆ, ತಾರತಮ್ಯ ಇದೆ, ಅವ್ರಿಗೆ ಪರ್ಫೆಕ್ಷನ್ ತಾರತಮ್ಯ ಇಲ್ಲ. ನಮ್ಮಲ್ಲಿ ಪರ್ಫೆಕ್ಷನ್ ತಾರತಮ್ಯ ಹೇಗೆ ಅಂತ ಕೇಳಿದರೆ ಸ್ಮಾಲೆಸ್ಟ್ ಸರ್ಕಲ್ ಈಸ್ ಆಲ್ಸೋ ಎ ಪರ್ಫೆಕ್ಟ್ ಸರ್ಕಲ್, ಈವನ್ ಎ ವೆರಿ ಸ್ಮಾಲೆಸ್ಟ್ ಸರ್ಕಲ್ ಇನ್ ದಿ ವರ್ಲ್ಡ್ ಈಸ್ ಆಲ್ಸೋ ಎ ಪರ್ಫೆಕ್ಟ್ ಸರ್ಕಲ್, ಬಿಗ್ಗೆಸ್ಟ್ ಸರ್ಕಲ್ ಇಸ್ ಆಲ್ಸೋ ಎ ಪರ್ಫೆಕ್ಟ್ ಸರ್ಕಲ್. ಆದರೆ ಆ ಸರ್ಕಲ್ ನಮ್ಮ ದೃಷ್ಟಿಯಿಂದ ಪರ್ಫೆಕ್ಷನ್ ಇದ್ರು ಕೂಡ ಏರಿಯಾ, ಸ್ಮಾಲ್ ಸರ್ಕಲ್ ಇಸ್ ಮಿನಿಮಮ್ ಏರಿಯಾ, ಮ್ಯಾಕ್ಸಿಮಮ್ ಏರಿಯಾ, ಇದು ಅವ್ರಿಗೆ ಅರ್ಥ ಆಗಲಿಲ್ಲ. ಸೊ ಪರ್ಫೆಕ್ಷನ್ ಇದ್ಮೇಲೆ ಈಕ್ವಾಲಿಟಿ ಇರಬೇಕಲ್ಲ, ಈಕ್ವಾಲಿಟಿ ಇದ್ಮೇಲೆ ಐಡೆಂಟಿಟಿ ಇರಬೇಕಲ್ಲ, ಈ ಥರ ವಾದ ಶುರು ಮಾಡಿ. ಲೋಕದಲ್ಲಿ ಇಲ್ಲ ಹಾಗೆ, ಇಲ್ಲ ಇಲ್ಲ ಅಂದಮೇಲೆ ಹೇಗೆ ಇಡ್ತೀರಿ? ದೇವ್ರು ಇಟ್ಟಿರೋದು ಹಾಗೆ, ನದಿ ಫುಲ್ಲು, ಸಮುದ್ರ ಫುಲ್ಲು, ಕೆರೆ ಫುಲ್ಲು, ಪಾತ್ರೆ ಫುಲ್ಲು, ಆ ಫುಲ್ ಅಂಬೋದು ಎಲ್ಲ ಕಾಮನ್ ಆದರೂ ಕೂಡ ಕ್ವಾಂಟಿಟಿ ವೇರಿ ಆಗ್ತಾವೆ. ಅದೇ ಆನಂದದ ಕ್ವಾಲಿಟಿ ಒಂದೇ, ದೇವರ ಆನಂದ ಅದ್ರ ಕ್ವಾಂಟಿಟಿ ಸಿಕ್ಕಾಬಿಟ್ಟೆ ಕ್ವಾಲಿಟಿ ಒಂದೇ. ಯಾವ ದೃಷ್ಟಿಯಿಂದ? ಎರಡು ಅಪ್ರಾಕೃತ, ಆ ದೃಷ್ಟಿಯಿಂದ ಕ್ವಾಲಿಟಿ ಒಂದೇ. ಜೀವನು ಅಪ್ರಾಕೃತ, ದೇವರು ಅಪ್ರಾಕೃತ, ಅಪ್ರಾಕೃತತ್ವ ಅಂಬೋದು ಒಂದೇ. ಆದರೆ ಅದರ ಕ್ವಾಂಟಿಟಿ ಇಂಟಿಟಿ ಎಲ್ಲ ಸ್ವಾತಂತ್ರ್ಯ, ಅದು ಕ್ಲಬ್ ಸ್ವಾತಂತ್ರ್ಯ ಸುಖಕ್ಕೂ ಪರತಂತ್ರ ಸುಖಕ್ಕೂ ಎಷ್ಟು ವ್ಯತ್ಯಾಸ ಇದೆ, ಅವರಿಗೆಲ್ಲ ಅರ್ಥ ಮಾಡ್ಕೊಳ್ಳೋಕೆ ಹೋಗದೆ ಹೋಗಿದ್ದು ಕನ್ಫ್ಯೂಷನ್ ಆಯಿತು. ಆಚಾರ ಅದಕ್ಕೆ ಏನು ಮಾಡಿಬಿಡ್ತಾರೆ, ನಿಮ್ಮ ಅನುಭವ ಮುಂದೆ ಮಾಡಿ ನೋಡಿ ಅಂತ ಹೇಳಿ. ಆಚೆ ಅನುಭವವಿರುವುದೇ ಆಗಮಸ್ಯ ಪ್ರಾಮಾಣ್ಯ, ಎಕ್ಸ್ಪೀರಿಯೆನ್ಸನ್ನು ಬೇಸ್ ಮಾಡ್ಕೊಂಡು ಮಾತಾಡಿದರೆ ಆಗ ಯಾವ ಕನ್ಫ್ಯೂಷನ್ನು ಬರೋದು. ನಚ ಪ್ರಾರಬ್ಧ ಕರ್ಮಶೇಷತ್ವಾತ್ ಉತ್ಕ್ರಾಂತೋ ಅವಿಶೇಷೋ ಜ್ಞಾನಿನಃ. ಅಲ್ಲಿಗೆಲ್ಲಿ ನಾಳೆ ಅದನ್ನು ಒಂದು ವರ್ಷ. ಓಂ ಕರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕಾ ಪಾಂಡವಾ ಜೈವ ಶಿವಕುರುವತ ಸಂಜಯ ದೇವಂ ನಾರಾಯಣಂ ನತ್ವಾ.